ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರ ವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವಯುಕ್ತಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಭೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇನ್ನ ಶ್ರೀರಂಗ ಕ್ಷೇತ್ರದ ಮಹಾತ್ಮ್ಯದ ಸುಳಾದಿಯ ಇನ್ನೊಂದು ಸುಳಾದಿಯ ಸ್ವಲ್ಪ ಭಾಗ ಬೆಳಿಗ್ಗಾಗಿತ್ತು. ಸರಸಿಜ ಭವನಿಂದ ನಿರುತ ಪೂಜೆಗೊಂಬ ವರ ಶ್ರೀರಂಗದೇವ ಧಾರುಣಿಯೊಳಗೆ ಸವಿತರ ವಂಶಕ್ಕೆ ಬಂದು ಸರಸಿಜ ಭವನಿಂದ ನಿರುತ ಪೂಜೆಗೊಂಬ ಸೂರ್ಯ ವಂಶಕ್ಕೆ ಬರಲಿಕ್ಕೆ ಮೊದಲು ಬ್ರಹ್ಮದೇವರು ಪೂಜೆ ಮಾಡುವಂಥ ಈ ಭಗವದ್ ರೂಪ ಧರಣಿಯೊಳಗೆ ಸವಿತರ ವಂಶಕ್ಕೆ ಬಂದು ಸೂರ್ಯ ವಂಶಕ್ಕೆ ಬಂದ ಸ್ವಾಮಿ. ಪರಿಪರಿ ವಿಧದಲ್ಲಿ ಮೆರೆದು ಪಾರಂಪರೆಯ ಅರಸರರಸರ ಕೂಡ ಪರಮತೋಷದಲ್ಲಿದ್ದ. ಆ ನಾನಾ ರೀತಿಯಲ್ಲಿ ಮೆರೆದು ಆ ಸೂರ್ಯ ವಂಶದ ಪರಂಪರೆಯ ಅರಸರ ಅರಸರ ಕೂಡ ಒಬ್ಬೊಬ್ಬ ಅರಸರ ಕೂಡ ಸ್ವಾಮಿ ಪರಿತೋಷದಲ್ಲಿದ್ದ. ಪರಮ ಸಂತೋಷದಿಂದ ಭಗವಂತ ಇದ್ದ. ಅಂದರೆ ಅವರಲ್ಲಿ ನಿಂತು ತಾನು ಪೂಜೆಯನ್ನು ಸ್ವೀಕಾರ ಮಾಡಿ ಅವರಿಗೆ ಸಂತೋಷವನ್ನ ಕೊಡತಾ ಇದ್ದ. ಕರುಣಾಂಬುಧಿರಂಗ ವರಮಂದಿರವಾಸ ವಿಜಯ ವಿಠಲ ರೇಯ ಶರಣರ ಮನಕ್ಕೆ ಗೋಚರವಾಗುವ ದೈವ. ಒಳ್ಳೆ ವಿಷಯವನ್ನು ತಿಳಿಸಿಕೊಡುತ್ತಾರೆ. ಶರಣಾಗತಿ ಯಾರಿಗಿಲ್ಲ ಅವರ ಮನಸ್ಸಿಗೆ ದೇವರು ಗೋಚರ ಆಗೋದಿಲ್ಲ. ಶರಣಾಗತಿ ಅಂದರೆ ಏನು? ಇಲ್ಲಿಷ್ಟೇ, ಶ್ರೀಹರಿ ಒಬ್ಬನೇ ಸ್ವತಂತ್ರ, ನಾನು ಶುದ್ಧ ಅಸ್ವತಂತ್ರ, ಅವ ಮಾಡಿಸಿದರೆ ಉಂಟು ಇಲ್ಲದಿದ್ದರೆ ಇಲ್ಲ ಎಂಬ ಎಚ್ಚರ ಯಾರಿಗಿರುತ್ತೆ ಅವರೇ ನಿಜವಾದ ಶರಣಾಗತರು. ಒಳಗೆ ನಾನೇ 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 ಅಂತ ಕೂತುಕೊಂಡು ಹೊರಗೆ ನೀನೇ ಗತಿ ಅಂತ ಬಾಯಿಯಿಂದ ಒದರುವರಲ್ಲ. ಒಳಗೆ ನಿಶ್ಚಯ ಮನಮುಟ್ಟಿ ಬಂದಿರಬೇಕು, ಹರೇ ನೀನೇ ಗತಿ ಅಂತ ಮನಸ್ಸಿನಲ್ಲಿ ದೃಢವಾಗಿ ಯಾರಿಗೆ ನಿಶ್ಚಯ ಜ್ಞಾನ ಬಂದಿರುತ್ತೋ ಅವರನ್ನ ಶರಣರು ಅಂತಾರೆ. ಶರಣರ ಮನಕ್ಕೆ ಗೋಚರವಾಗುವ ದೈವ. ಇಲ್ಲಿ ಮುಂದೆ ಹೇಳುತ್ತಾರೆ, ಅಜರಾಯ ನುದರದಲ್ಲಿ ಸೃಜಿಸಿ ದಶರಥರಾಯ ಭಜಿಸಿ ಪಡೆದಾನಂದು ತ್ರಿಜಗದ ಒಡೆಯನ್ನ. ಅಜನ ಮಗ ಅಜರಾಯ ನುದರದಲ್ಲಿ ದಶರಥರಾಯ ಬಂದ, ಭಜಿಸಿ ಪಡೆದಾನಂದು ತ್ರಿಜಗದ ಒಡೆಯನ್ನ. ಶ್ರೀಹರಿಯನ್ನ ಭಜನೆ ಮಾಡಿ ಶ್ರೀಹರಿಯನ್ನ ವಿಶೇಷವಾಗಿ, ಅಂದರೆ ಈ ಮೂರ್ತಿಯನ್ನು ಭಜನೆ ಮಾಡಿ ಅವನನ್ನೇ ಮಗನನ್ನಾಗಿ ಪಡೆದದ್ದು ದಶರಥ ಮಹಾರಾಜ. ಅಜನ ತಾತನು ಪುಟ್ಟಿ, ಚೆನ್ನಾಗಿ ಹೇಳ್ತಾರೆ. ಆ ರಾಮಚಂದ್ರ ಹುಟ್ಟಿದ ಮೇಲೆ ಮಾಡಿದ್ದೇನು, ಅವತಾರ ಕಾರ್ಯವೇನು? ಅದಕ್ಕೆ ಹೇಳುತ್ತಾರೆ, ಅಜನ ತಾತನು ಪುಟ್ಟಿ ರಜನಿ ಚರರನು ಕುಟ್ಟಿ ಆತನ ಅವತಾರ ಕಾರ್ಯವೇ ರಾಕ್ಷಸರ ಸಂಹಾರ. ಯಾರು ಅಂದ್ರು ಪಟ್ಟಾಭಿಷೇಕಕ್ಕೆ ಮುಹೂರ್ತ ನಿಶ್ಚಯ ಆಯಿತು, ನಾಳೆ ಬೆಳಿಗ್ಗೆ ಪಟ್ಟಾಭಿಷೇಕ ಅಂದಾಗ ಅಪ್ಪನ ಮನೆಗೆ ಹೋದಂಥ ರಾಮಚಂದ್ರನಿಗೆ ಬಂದದ್ದೇ ಕಾಡಿನ ವಾಸ, ಕಾಡಿಗೆ ಹೋಗಬೇಕು ಅಂತ. ಅವಾಗ ಮುಹೂರ್ತ ಇಟ್ಟವರು ಯಾರು? ವಸಿಷ್ಠರು. ವಸಿಷ್ಠರನ್ನ ಕೇಳಿದ್ರಂತೆ, ನೀವು ಇಟ್ಟ ಮುಹೂರ್ತ ಸ್ವಲ್ಪ ಸರಿಯಾಗಿಲ್ಲ, ಯಾಕೆ ಮುಹೂರ್ತ ಬಲದಿಂದಲೇ ಎಲ್ಲ ಆಗೋದು, ನೀವಿಟ್ಟ ಮುಹೂರ್ತ ಸರಿಯಾಗಿಲ್ಲ, ರಾಮಚಂದ್ರನಿಗೆ ರಾಜ್ಯ ಸಿಗಲಿಲ್ಲ, ಕಾಡೆ ಸಿಕ್ತಲ್ಲ. ಅವಾಗ ವಸಿಷ್ಠರು ಹೇಳಿದ್ರಂತೆ, ನಾ ಮುಹೂರ್ತ ಇಟ್ಟದ್ದೇ ಪಟ್ಟಾಭಿಷೇಕಕ್ಕಲ್ಲ, ಕಾಡಿನ ಪ್ರವೇಶಕ್ಕೆ. ಅಯ್ಯೋ ಅದಕ್ಕ್ಯಾಕೆ ಹಾಗಿಟ್ಟಿರಿ? ರಾಮಚಂದ್ರ ಬಂದದ್ದೇ ಶತ್ರು ಸಂಹಾರ ಮಾಡಲಿಕ್ಕಷ್ಟೇ ಹೊರತು ನಿಮ್ಮಂತೆ ತಿಂದು ಕೂಡ್ಲಿಕ್ಕಲ್ಲಯ್ಯ. ಆದ್ದರಿಂದ ಅಜನ ತಾತನು ಪುಟ್ಟಿ ಬಂದದ್ಯಾಕೆ? ರಜನಿಚ್ಚರರನು ಪುಟ್ಟಿ ನಿಜ ಸತಿಯ ಕೂಡ ಪರಂಜನೇತ್ರ ಮೆರದನು. ಆ ಅದ್ಭುತವಾದಂಥ ಕಮಲ ನೇತ್ರನಾದ ಶ್ರೀಹರಿ ತನ್ನ ನಿಜ ಸತಿಯ ಕೂಡ ಮೆರದನು. ರಜ ದೂರ ವಿಜಯ ವಿಠಲ ರಂಗ ರಾಮ ಭಜಿಸುವರ ಮನೋವ್ರಜ ಅಂಧದೂರ. ಭಜಿಸುವಂಥ ಮನೋಜ್ಞಾನಿ ಯಾರು ಸಜ್ಜನರಿದ್ದಾರೆ ಅವರ ಮನಸ್ಸಿನಲ್ಲಿರುವ ಅಂಧಕಾರವನ್ನು ದೂರ ಮಾಡುವ ಸೂರ್ಯನೀತ. ಇನ್ನು ಮುಂದೆ ಹೇಳುತ್ತಾರೆ, ಎಲ್ಲ ಮುಗಿಯಿತು ಒಂದು ಮಾತಲ್ಲಿ ರಾಮಾಯಣ ಮುಗಿಸಿ. ಇನ್ನು ವಿಭೀಷಣ ರಾಮಚಂದ್ರನನ್ನ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ, ಹೇ ಸ್ವಾಮಿ ನಿನ್ನ ಸಂಗ ಸದಾ ಇರಬೇಕು, ಹರಿಯೇ ನಿನ್ನ ಬಿಟ್ಟು ಹೋಗಲಿಕ್ಕೆ ಮನಸ್ಸಾಗತಾ ಇಲ್ಲ ಅಂದಾಗ ಭಕ್ತ ವಿಭೀಷಣನ ಭಯವನ್ನೇ ಪರಿಹರಿಸಿ, ಭಯಪಡಬೇಡ ನಾನಿದ್ದೇನೆ ನಿನ್ನ ಜೊತೆಗೆ ನಾನು ಬರ್ತೇನೆ. ಉತ್ತರೋತ್ತರ ಇರುವಂತೆ ಅಭಯವಿತ್ತು, ನಿನ್ನ ಜೊತೆಗೆ ನಾನಿರ್ತೇನೆ ಉತ್ತರೋತ್ತರ ಹೆದರಬೇಡ ಅಂತ ಅಭಯವಿತ್ತು. ಭಕ್ತಿಗೆ ಒಲಿದು ತಿರುಗಿ ಪೋಗು ಎಂದೆನಲು ಉತ್ತರಕ್ಕೆ ತಲೆಬಾಗಿ ಭಿನ್ನೈಸಿದ. ಅವಾಗೆ ತಲೆಬಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನಂತೆ ವಿಭೀಷಣ, ಹೇ ಸ್ವಾಮಿ ಚಿತ್ತದೊಡೆಯ ರಾಮ ನಿನ್ನಗಲಿ. ಯಾರದ್ದ ನೋಡಿ ಒಂದು ಚಿತ್ತದೊಡೆಯ ರಾಮ ನಿನ್ನಗಲಿ ಕಾಲ ಕಳವುತ್ತ ಇರಬಹುದೇ ನಂಬಿದ ದಾಸರು. ನಿನ್ನ ಬಿಟ್ಟು ಕಾಲ ಕಳಿಲಿಕ್ಕಾಗತ್ತೇನಯ್ಯ ಅಂದ್ರೆ ನಾವೆಲ್ಲ ಯಾರು ಅಂತ ಅರ್ಥ ಆಗಿಲ್ಲ. ದೇವರನ್ನ ಬಿಟ್ಟೇ ಚೆನ್ನಾಗಿ ಕಾಲ ಕಳೀತಾ ಇದೀವಲ್ಲ ಅಂದ್ರೆ ನಾವು ನಂಬಿದ ದಾಸರಲ್ಲ ಅಂಬುದು ಖಾತ್ರಿ ಆಯಿತು ನಮಗೆ. ಯಾವುದೋ ಒಂದು ಕನ್ಫರ್ಮ್ ಆಗಬೇಕಲ್ಲ, ನಾವು ದಾಸರು ಹೌದೋ ಅಲ್ವೋ ಅಲ್ಲ ಅಂಬುದು ಚೆನ್ನಾಗಿ ಕನ್ಫರ್ಮ್ ಆಗ್ತಾ ಇದೆ. ಒಂದು ವೇಳೆ ಹೌದು ಅಂತ ನಾವು ಹೇಳೋದಾದರೆ ದೇವರನ್ನ ಬಿಟ್ಟಿರಲಿಕ್ಕೆ ನಮಗೆ ಸಾಧ್ಯ ಆಗಿರಬಾರದು. ಹೇಗೆ ಚಿಕ್ಕ ಕೂಸು ಹಾಗೆ ಹುಟ್ಟಿದ ಕೂಸು ಕಾಣದೇ ಇದ್ರೆ ಆ ತಾಯಿ ಎಷ್ಟು ಒದ್ದಾಡಿ ಹೋಗ್ತಾಳೆ, ಆ ಒದ್ದಾಟ ಇರಬೇಕಂತೆ. ನಮಗೆ ಚೂರು ಇಲ್ಲ, ದುಃಖವೂ ಇಲ್ಲ, ಅದಕ್ಕೆ ಹೇಳುತ್ತಾ ಇದ್ದಾರೆ. ಚಿತ್ತದೊಡೆಯ ರಾಮ ನಿನ್ನಗಲಿ ಕಾಲ ಕಳೆವುತ್ತ ಇರಬಹುದೇ ನಂಬಿದ ದಾಸರು. ವೃತ್ಯ ನುಡಿಯುವುದನ್ನು ಲಾಲಿಸಿದ ಸರ್ವೋತ್ತಮ ಇತ್ತಾನು ವರಮೂರ್ತಿಯನ್ನು ಪಾಲಿಸಿ. ತನ್ನ ಮೂರ್ತಿಯನ್ನೇ ಕೊಟ್ಟ, ಯಾವುದು ಈ ರಂಗ ಮೂರ್ತಿಯನ್ನೇ, ತನ್ನದೇ ಮೂರ್ತಿಯನ್ನ ಕೊಟ್ಟ. ಸತ್ಯ ಸಂಕಲ್ಪ ರಾಮ ರಂಗ ವಿಜಯ ವಿಠಲ ಹತ್ತವತಾರದ ಪುರುಷ ಸಿರಿಯರಸ. ಆ ಸ್ವಾಮಿ ತಾನೇ ತನ್ನನ್ನು ಕೊಟ್ಟ. ಅವಾಗೆ ರಾಮಚಂದ್ರ ಹೇಳುತ್ತಾ ಇದ್ದಾನೆ, ಪೊಡವಿಯೊಳಗೆ ಇಳುಹದಲೆ, ಪೊಡವಿಗೆ ಇಳುಹದಲೆ, ಈ ಮಂದಿರವನ್ನ ಭೂಸ್ಪರ್ಶ ಮಾಡದೆ ತಗೊಂಡೋಗಯ್ಯ ಅಂತ ರಾಮಚಂದ್ರ ಹೇಳಿದ. ಪೊಡವಿಗೆ ಇಳುಹದಲೆ ನಿನ್ನ ಪುರಕ್ಕೆ ಒಯ್ದು ಕಡು ಪೂಜೆ ಮಾಡೆಂದು ಪೇಳಲಾಗಿ. ಅಲ್ಲಿ ಹೋಗಿ ಬೇಕಾದ ಪೂಜೆ ಮಾಡು. ಇಲ್ಲಿ ನೋಡಿ, ಹೊರಗಿದ್ದು ಮಾಡು ಮಾಡು ಅಂತ ಹೇಳೋನವನೇ, ಒಳಗಿದ್ದು ಮಾಡಿಸದೆ ಕೂಡಿಸೋನು ಅವನೇ. ಹೊರಗಿಂದ ಮಾಡು ಮಾಡು ಅಂತ ಹೇಳೋದು ಅವನೇ, ಆ ಹೇಳಿದ ಕಾಲಕ್ಕೆ ಒಳಗಿದ್ದು ನಾನೇ ಮಾಡಿಬಿಡುತ್ತೇನೆ ಎಂಬ ಎಚ್ಚರ ಕೊಡೋದು ಅವನೇ, ತಪ್ಪೆಚ್ಚರ. ಆ ತರ ಮಾಡಿಸೋದು ಅವನೇ, ಅದಕ್ಕೆ ಸಿಗದೆ ಓಡಿ ಹೋಗೋದು ಅವನೇ. ಅಂದ್ರೆ ನಾನು ಅನುಗ್ರಹ ಮಾಡಿದರೇನೆ ನಾನು ನಿನಗೆ ಸಿಗುತ್ತೇನೆ, ಅದನ್ನು ಹೇಳ್ತಾ ಇದ್ದಾರೆ. ಪೊಡವಿಗೆ ಇಳುಹದಲೇ ನಿನ್ನ ಪುರಕ್ಕೆ ಒಯ್ದು ಕಡು ಪೂಜೆ ಮಾಡೆಂದು ಪೇಳಲಾಗಿ. ಪೊಡವಟ್ಟು ವಿಭೀಷಣ ಶಿರಸ ವಹಿಸಿಕೊಂಡು ನಡೆದು ಬರುತ್ತಿರಲು ಹರಿ ಮಾಯದಿಂದ. ತಲೆಬಾಗಿ ನಮಸ್ಕಾರ ಮಾಡಿ ವಿಭೀಷಣ ಆ ಶ್ರೀಹರಿಯ ಆ ರಂಗ ಮಂದಿರ ಸಹಿತ ಭಗವಂತನ ಮೂರ್ತಿಯನ್ನೇ ಕರಕೊಂಡು ಬರ್ತಾ ಇದ್ದಾನೆ. ಅವಾಗ ಭಗವಂತ ಏನು ಮಾಡಿದ, ತಡೆದು ಹಾದಿಯಲ್ಲಿ ಬಂದು ಸಾಗದಂತಾಗಲು. ಇನ್ನ ಒಂದು ಕಡೆ ಬರುವ ಕಾಲಕ್ಕೆ ಆಕಾಶ ಮಾರ್ಗದಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವರನ್ನ, ಒಂದು ಕಡೆ ಎಷ್ಟು ಮಾಡಿದ್ರೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಭೂಮಿಗೆ ಬಂದು ಕೂತೇ ಬಿಟ್ಟಿದೆ. ಒಡನೆ ಸಾಹಸ ಮೀರಿ ಕೀಳಲು ಏಳಾದಿರೇ, ಸಾಹಸ ಪಟ್ಟು ಏನು ಶಕ್ತಿ ಮೀರಿ ಕೀಳತಾ ಇದ್ರೂ ಹೇಳ್ತಾ ಇಲ್ಲ. ಅವಾಗ ಹೇಳ್ತಾರೆ, ದೃಢ ಗುಂದಿ ವಿಭೀಷಣ ನಿಂದಿರಲು ಒಡೆಯ ಪುಷ್ಕರಿಣಿಯ ವಾಸ ರಂಗರಾಯ ಬಡವರ ದಾಸ ಶ್ರೀ ವಿಜಯ ವಿಠಲರೇಯ ಸಡಗರದ ಮಹಿಮಾ ಮೆರದಾನು ಅಂದು ಮೊದಲು. ವಿಭೀಷಣ ಕೈಚಲ್ಲಿ ಕೂತು ಬಿಟ್ಟನಂತೆ, ಏನಪ್ಪ ಸ್ವಾಮಿ ಹೀಗ್ ಮಾಡಿದೆಯಲ್ಲ, ಅವತ್ತಿನಿಂದ ರಂಗ ಇಲ್ಲಿ ಬಂದ. ಅವಾಗೆ ಸರಿ ಚೆನ್ನಾಗಿದೆ, ರಾಮಚಂದ್ರ ಮಾತು ಕೊಟ್ಟು ತಪ್ಪಿದ್ನಲ್ಲ, ಇದರ ಬಗ್ಗೆ ಏನು ಹೇಳ್ತೀರಾ? ಅವಾಗ ಹೇಳ್ತಾರೆ, ಭಕುತಿಗೆ ವರವಿತ್ತು ಸುಖ ಸಾಂದ್ರರ ದೇವ ವಿಕಳ ನಾಗದೆ ನೀ ಸಕಲ ಕಾಲದಲ್ಲಿ ಅರ್ಚಕನಾಗಿರು ಎಂದು. ನೀನು ಮನಸ್ಸು ವಿಕಳ ಮಾಡಿಕೋಬೇಡ, ನೀನೇ ಪೂಜೆ ಮಾಡು. ಅಲ್ಲಿಗೆ ಹೋದ್ರೂ ನೀನೇ ಪೂಜೆ ಮಾಡುತ್ತಾನೆ, ಇಲ್ಲೇ ಇದ್ದು ನೀನೇ ಪೂಜೆ ಮಾಡು. ಅಲ್ಲ ಸ್ವಾಮಿ, ಅಲ್ಲಿಗೆ ಬರ್ತೇನೆ ಅಂತ ಹೇಳಿ ಇಲ್ಲೇ ಕೂತದ ಯಾಕೆ? ಕಕುಲ ಆತಿ ಬಿಡಿಸಿ ಸಾರೆ ಕರೆದು ಪೇಳಿದ, ಆ ದುಃಖವನ್ನ ಕಳೆದು ಹೇಳಿದಂತೆ ಸ್ವಾಮಿ ಇಲ್ಲೇ ಪೂಜೆ ಮಾಡು ಅಂತ. ಇನ್ನ ಒಳಗೆ ಹೋಗಿಲ್ಲ, ನನ್ನ ಮನೆಗೆ ಬಂದಿದ್ದೆ ಚೆನ್ನಾಗಿರ್ತಾ ಇತ್ತು, ಈ ನನ್ನ ಅಂತಿರುತ್ತೆ ಹೌದಲ್ವೋ. ಬಂದಿರ್ತಾರೆ, ನಾವು ಯಾರ ಬಳಗ ಬಳಗ ಅಂತ ಅಂದುಕೊಂಡಿರ್ತೀವೋ ಅವರೆಲ್ಲ ಮಠಕ್ಕೆ ಬಂದಿರ್ತಾರೆ, ಹೆಂಡತಿ ಗಂಡ ಮಕ್ಕಳು ಅಜ್ಜಿ ಅಜ್ಜ ಎಲ್ಲ ಇಲ್ಲೇ ಬಂದಿರ್ತಾರೆ. ಮತ್ತೆ ಕರೀತಾರೆ ನಮ್ಮ ಮನೆಗೆ ಬರಬಾರ್ದೆ? ಅಲ್ಲ, ಮನೆಯಾಗಿರೋರೆಲ್ಲ ಇಲ್ಲೇ ನೋಡೇ ಆಯ್ತಲ್ಲ, ಇಲ್ಲಿ ನೋಡಬೇಕಾಗಿದೆ ನಾಲ್ಕು ಗೋಡೆ, ಅದನ್ನಾಕೆ ನೋಡಬೇಕು? ಇಲ್ಲ, ನಮ್ಮ ಮನೆಗೆ ಬನ್ನಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಕಕುಲ ಆತಿ ಬಿಡಿಸಿ ಸಾರೆ ಕರೆದು ಪೇಳಿದ. ಏನು ರಹಸ್ಯ? ರಕ್ಕಸರ ಪುರ ವಾಸಕ್ಕೆ ಸಲ್ಲ, ರಾಕ್ಷಸರಿರುವಂತಹ ಪುರ ಎನಗೆ ವಾಸಕ್ಕೆ ಸಲ್ಲ. ಅಂದರೆ ನಮಗೆ ಹೇಳ್ತಾ ಇರೋದು, ನಿಮ್ಮ ಪುರದಲ್ಲೂ ಇಬ್ಬರು ಇದ್ದಾರೆ, ನಿಮ್ಮ ಶರೀರದಲ್ಲಿ ರಾಕ್ಷಸರೇ ವಾಸ ಮಾಡಿಕೊಂಡಿದ್ರೆ ನಿಮ್ಮ ಪುರದಲ್ಲಿ ನಾನು ವಾಸ ಮಾಡಲಿಕ್ಕೆ ಸಲ್ಲ, ದೇವತೆಗಳಿದ್ರೆ ಬರ್ತೇನೆ. ಲಕ್ಕಸರ ಪುರ ವಾಸಕ್ಕೆ ಸಲ್ಲ, ಎನಗೆ ಇರತಕ್ಕದ್ದಲ್ಲವೆಂದು ಲಕ್ಕುಮಿ ರಮಣ ಪೇಳೆ. ಅಕಳಂಕ ರಂಗೇಶ ವಿಜಯ ವಿಠಲ ತಾರಕವ ವಿಮಾನದಲ್ಲಿ ಮುಕುತಾರ್ಥ ನಲಿವ. ಭಕ್ತರ ಮುಕ್ತಿಯನ್ನ ಪಾಲಿಸಲಿಕ್ಕಾಗಿ ಸ್ವಾಮಿ ತಾನೇ ನಿಂತ. ಅಲ್ಲ, ರಾಮಚಂದ್ರ ಮುಕ್ತಿ ಕೊಡ್ತಾನ? ಮುಕ್ತಿ ಕೊಡೋದು ಯಾರು? ವಾಸುದೇವ. ವಾಸುದೇವ ರೂಪ ಮುಕ್ತಿ ಪದ, ಮತ್ತು ರಾಮಚಂದ್ರ ಮುಕ್ತಿ ಪದನ ಅಂದ್ರೆ ಎಲ್ಲಾ ರೂಪಗಳಿಗೆ ಭೇದ ಇಲ್ಲದಿದ್ರು ಇದು ವಾಸುದೇವ ರೂಪ ಆಯಿತಾ ಅಂದ್ರೆ ರಾಮಾಯಣ ತೆಗೆದು ನೋಡಿ ಎಂದರು. ರಾಮಾಯಣದಲ್ಲಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳಿಂದ ಭಗವಂತ ನಾಲ್ಕು ರೂಪಗಳಿಂದ ಬಂದ. ರಾಮ ಲಕ್ಷ್ಮಣ ಭರತ ಶತ್ರುಘ್ನದಲ್ಲಿ ರಾಮನ ರೂಪ ಅಂದ್ರೆ ವಾಸುದೇವ ರೂಪವೇ ಬಂದದ್ದು. ಅದಕ್ಕೆ ಸಮಾಯಾತ ಸಮಾಯಾತ ಏಯೇ ಮೋಕ್ಷ ಪದೇಚ್ಛವ, ಯಾರು ಯಾರು ಮೋಕ್ಷಕ್ಕೆ ಬರಬೇಕು ಅಂತಿದ್ದೀರೋ ಎಲ್ಲರೂ ಬನ್ನಿ ಅಂತ ಕರೆದದ್ದೇ ರಾಮಚಂದ್ರ, ಮುಕ್ತಿಪ್ರದ ವಾಸುದೇವ. ಅದಕ್ಕೆ ಹೇಳುತ್ತಾ ಇದ್ದಾರೆ ತೇಜೋಮಯನು ಇಲ್ಲಿ ರಾಜಿಸು ತಪವಡಿಸಿದ. ನಾವು ಹೋದ ಕೊಳ್ಳೆ ಆ ದೇವಸ್ಥಾನದಲ್ಲಿ ತೂರಿದ ಕೊಳ್ಳೆ ಕಾಣಿಸೋದೇ ಕಪ್ಪು ರಂಗ ಅಲ್ವಾ, ಆ ಕಪ್ಪು ಕಲ್ಲು ಸ್ವಲ್ಪ ಹೊಳಿತಾ ಇರ್ತಾನೆ, ಎರಡು ಬೆಳ್ಳಿ ಕಣ್ಣು ಬೆಳ್ಳಿ ಪಾದ ಬೆಳ್ಳಿ ಕೈ ಮಿಕ್ಕದೆಲ್ಲ ಕಪ್ಪು ಹೌದಾ, ಆ ಕಲ್ಲು ಕೂಡ ಸ್ವಲ್ಪ ರಫು ಅಲ್ವಾ, ಬಹಳ ನುಣುಪಾದ ಕಲ್ಲಿನಂತೆ ಕಾಣಲ್ಲ, ಅಷ್ಟು ಎಣ್ಣೆ ಹಚ್ಚಿದ್ರು ಕೂಡ ಸ್ವಲ್ಪ ಗರುಕೆ ಕಲ್ಲು ಅಂದ್ರೆ ಯಾರು ಕೆತ್ತಿದ್ದಲ್ಲ ಅಂತ ತೋರ್ಲಿಕ್ಕೆ, ಅದು ಕೆತ್ತಿದ್ರೆ ಚೆನ್ನಾಗಿ ನುಣುಪಾಗಿರ್ತಾ ಇತ್ತು, ಇದು ನುಣುಪದ ಕಲ್ಲಲ್ಲ ಚೆನ್ನಾಗಿದೆ ಆ ರಂಗ. ಅದಕ್ಕೆ ಹೇಳ್ತಾರೆ ಆ ಕಲ್ಲೇ ದೇವರಲ್ಲಯ್ಯ, ಸ್ವಲ್ಪ ಎಚ್ಚರದಲ್ಲಿರ್ರಿ. ಬಹಳ ಜನ ಅಂದುಕೊಂಬೋದೇನಂದ್ರೆ ರಾಮನೇ ಆ ಕಲ್ಲಾಗಿ ಮಲಗಿದ, ಕಲ್ಲು ರಾಮ ಅಲ್ಲ. ಕಲ್ಲಿನಲ್ಲಿ ನಾವು ಚಿಂತನೆ ಮಾಡಬೇಕಾದ ಕ್ರಮ ಕೂತಿದೆ. ಸಾಮಾನ್ಯ ಅಲ್ಲಿ ಹೋದಾಗ ಮರ್ತು ಹೋಗ್ತೀವಿ ಗೊತ್ತಿರುತ್ತೆ, ಅಲ್ಲಿಗೆ ಹೋದಾಗ ಮರ್ತು ಹೋಗ್ತೀವಿ. ನಮಗೆ ಗೊತ್ತಿಲ್ಲ ವಿಚಾರಗಳ್ಯಾವುದು, ಎಲ್ಲ ಗೊತ್ತು. ಅನುಷ್ಠಾನಕ್ಕಿಡೋ ಕಾಲಕ್ಕೆ ಮರ್ತು ಹೋಗ್ತೀವಿ ಅದು ತಾನೆ, ಊಟ ಮಾಡೋ ಕಾಲಕ್ಕೆ ಏನೇನ್ ಮಾಡಬೇಕು ತಾಟ 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 ಹೇಳ್ತೀವಿ, ಊಟ ಮಾಡೋ ಕಾಲಕ್ಕೆ ಚಿಂತೆ ಬಂದಿರಲ್ಲ, ಆವಾಗ ಯಾವುದೋ ಕಾಡಹರಟೆ ಬಂದಿರುತ್ತೆ ಬಾಯಿಂದ. ಆ ಕಾಲಕ್ಕೆ ಒಳಗೆ ವೈಶ್ವಾನರಾಜ್ಞಿಯ ಚಿಂತನೆ ಬರುತ್ತಾ, ಅಪ್ಪನಾಣೆ ಬರಲ್ಲ. ಇನ್ನ ವೈಶ್ವಾನರಾಜ್ಞಿಯ ಚಿಂತನೆ ಬಂದಿಲ್ಲ ಅಂದ್ರೆ ಆತನ ಸುತ್ತು ದ್ವಾರಗಳು, ದ್ವಾರಗಳಲ್ಲಿ ದೇವತೆಗಳು, ಆಹುತಿ ಆ ಪ್ರಾಣಾಪಾನದ ಆಹುತಿಯ ಕ್ರಮ ಇವೆಲ್ಲ ಕೃತಾರ್ಪಣ ಅಲ್ವಾ. ಅದಕ್ಕೆ ಶ್ರೀರಂಗಕ್ಕೆ ಬಂದು 9 ದಿವಸ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತಲೆ ಬಿಸಿ ಆಗ್ತಾ ಇರುತ್ತೆ. ಊಟ ಒಂದು ಸರಿಯಾಗಿ ಮಾಡಿ ಸಾಕು, ಊಟ ಒಂದು ಸರಿಯಾಗಿ ಮಾಡಿದರೆ ದೇವರ ಅನುಗ್ರಹ ಮಾಡಿಬಿಡುತ್ತಾನೆ. ಏನು ದೇವರ ನೈವೇದ್ಯ ಮಾಡಿದ ಅನ್ನ ಸಿದ್ಧವೇ ಆಗಿರುತ್ತೆ, ಆದರೆ ಊಟ ಮಾಡುವ ರೀತಿಯೇ ಗೊತ್ತಿಲ್ಲ, ಊಟಕ್ಕೆ ಸಂಕಲ್ಪವೇ ಇಲ್ಲ. ಮಾಡ್ತಿದ್ದೀರಾ ಇಲ್ಲ? ಪ್ರತ್ಯೇಕ ಆಚಮನ, ಪ್ರಾಣಾಯಾಮ, ವೈಶ್ವಾನರ ಯಜ್ಞ, ಆ ಕರ್ಮ ಮಾಡುತ್ತೇನೆ ಅಂತ ಸಂಕಲ್ಪ ಇಲ್ಲ. ಊಟ ಆದ ಮೇಲೆ ಕೃಷ್ಣಾರ್ಪಣೆ ಇಲ್ಲೇ ಇಲ್ಲ, ಎಲ್ಲದಕ್ಕೂ ಕೃಷ್ಣಾರ್ಪಣೆ ಆಗಿಬಿಟ್ಟಿರುತ್ತೆ. ಅದಕ್ಕೆ ಊಟಕ್ಕೆ ಮೊದಲು ಸಂಕಲ್ಪ, ಆಸನ ಆಸನ ಶುದ್ಧಿ ಮಾಡಿಕೊಂಡು ಕೂತು ಒಳಗೆ ವೈಶ್ವಾನರಾಜ್ಞಿಯನ್ನ ದ್ವಾರಪಾಲಕರನ್ನ ಚಿಂತನೆ ಮಾಡಿ ಪ್ರಾಣಾಹುತಿಯನ್ನ ಕೊಡುವ ಕ್ರಮ ತಿಳ್ಕೊಂಡು ಕೊಡಬೇಕು. ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ಊರ್ಧ್ವಗಳಲ್ಲಿ ಇರತಕ್ಕಂಥ ಆ ದೇವತೆಗಳಂತರ್ಯಾಮಿ ವೈಶ್ವಾನರಾಜ್ಞಿಗೆ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಊರ್ಧ್ವ ಹಾಕಿದ ಅನ್ನದ ರಾಶಿಯ ಮುಂಭಾಗ ಹಿಂಭಾಗ ಈ ಪಕ್ಕ ಆ ಪಕ್ಕ ಮಧ್ಯದಲ್ಲಿರುವ ಅನ್ನದಗಳುಗಳಿಂದ ಆಹುತಿ ಕೊಡಬೇಕು. ಆಹುತಿ ಕೊಡುವ ಕ್ರಮವೇ ಗೊತ್ತಿಲ್ಲ ನಮಗೆ. ಪ್ರಾಣಾಹುತಿಯನ್ನ ಪ್ರಾಣಮುದ್ರೆಯಿಂದ ಕೊಡಬೇಕು, ಅಪಾನಾಹುತಿಯನ್ನ ಅಪಾನ ಮುದ್ರೆಯಿಂದ ಕೊಡಬೇಕು. ಅದು ಹೇಗಿಡಬೇಕು ಬೆರಳು ಎಂಬುದೇ ಗೊತ್ತಿಲ್ಲ. ಎಲ್ಲವನ್ನೂ ಹೇಳುತ್ತಾರೆ ಶಾಸ್ತ್ರಕಾರರು. ವಿಜಯದಾಸರಂತೂ ಪ್ರಾಣಾಗ್ನಿಹೋತ್ರ ಸುಳಾದಿಯಲ್ಲಿ ಎಲ್ಲ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ನಮ್ಮ ದಾರಿದ್ರ್ಯ ಎಲ್ಲಿ ಅಂದ್ರೆ ಅನುಷ್ಠಾನದಲ್ಲಿ ದಾರಿದ್ರ್ಯ ಬರುತ್ತಾ ಇದೆ, ಎಲ್ಲ ಗೊತ್ತಿರುತ್ತೆ. ಮಾಡೋ ಕಾಲಕ್ಕೆ ನಿರ್ಲಕ್ಷ್ಯ ಹೋಗ್ಬಿಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಆ ಸ್ವಾಮಿಯ ಹತ್ತಿರ ಹೋದಾಗ ಆ ಧಾತುಮಯವಾಗಿರತಕ್ಕಂಥ ಮೂರ್ತಿ ಯಾವುದು? ಶಿಲಾಮಯ ಮೂರ್ತಿ. ಅದರೊಳಗೆ ತೇಜಸ್ಸಾರಮಯ ಮೂರ್ತಿ, ತೇಜೋಮಯ ಮೂರ್ತಿ ಇರುತ್ತೆ. ಆ ತೇಜೋಮಯ ಮೂರ್ತಿ ಒಳಗೆ ವಾಯುದೇವರ ರೂಪ. ಅಲ್ಲಿ ತತ್ವಾಭಿಮಾನಿಗಳನ್ನ ಮಾತೃಕಾಭಿಮಾನಿಗಳನ್ನ ಚಿಂತನೆ ಮಾಡಿ ಅಲ್ಲಿ ವಾಯುದೇವರ ರೂಪ, ಅದೇ ಆಕಾರದಲ್ಲಿ ಲಕ್ಷ್ಮೀದೇವಿ, ಒಳಗೆ ಸ್ವಾಮಿ ತೇಜೋಮಯನಾಗಿ ಮಲಗಿದ್ದಾನೆ ಎಂಬುದನ್ನ ಚೆನ್ನಾಗಿ ಚಿಂತನೆ ಮಾಡಬೇಕು. ತೇಜೋಮಯನು ಇಲ್ಲಿ ರಾಜಿಸು ತಪವಡಿಸಿದ ರಾಜ ಸರೋವರದಲ್ಲಿ ರಾಜ ರಾಜ ರಂಗರಾಜ ರಾಜಶೇಖರ ಬೊಮ್ಮ ಸುರರಾಜ ಗಂಧರ್ವಾದಿಯಿಂದ ಪೂಜೆಗೊಳ್ಳುತ್ತ. ಇವನೇ ಇನ್ನೊಂದು ರೂಪದಿಂದ ಸರೋವರದಲ್ಲೂ ನಿಂತಿದ್ದಾನೆ. ಚಂದ್ರ ಪುಷ್ಕರಣಿಯಲ್ಲಿ ಅವನದ್ದೇ ರೂಪ. ನಾವು ನೀರಿಗಿಳಿದು ಸ್ನಾನ ಮಾಡಿ ಕಾವೇರಿಗೆ ಹೋಗಿ ಸ್ನಾನ ಮಾಡ್ತೀರ ಬೆಳಿಗ್ಗೆ, ಹೇಗ್ರಿ ಮಾಡಬೇಕು? ಏನು ಹೋಗಿದ್ದು ಮುಳುಕ ಹಾಕಿದ್ದು ಬಂದದ್ದಷ್ಟೇ ಅಲ್ವಾ? ಅದಕ್ಕೆ ಹೇಳ್ತಾರೆ ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡುತ್ತೇನೆ ಅಂತ ಮಾಡುವುದು ಆ ಎಲಿಮೆಂಟರಿ ಸ್ಟೇಜ್. ಅದು ಆದ ಮೇಲೆ ಮಾಡಬೇಕಾಗಿದ್ದೇನು ಅಂದರೆ ಆ ನೀರಿಗೆ ಇಳಿಯಲಿಕ್ಕೆ ಮೊದಲು ಆ ನೀರಿನಲ್ಲಿ ಗೋಲಕ ಚಿಂತನೆ ಮಾಡಬೇಕು. ನೀರು ನೀರಿನಲ್ಲಿ ತೇಜೋಮಯ ಮೂರ್ತಿ, ಅಲ್ಲಿ ವಿಶೇಷವಾಗಿರತಕ್ಕಂಥ ಅಭಿಮಾನಿ ದೇವತೆಗಳು, ಅಲ್ಲಿ ತೇಜೋಮಯ ಮೂರ್ತಿ, ಆ ಮೂರ್ತಿಯಲ್ಲಿ ವಿಶೇಷವಾದ ವಾಯುದೇವರು, ಒಳಗೆ ಲಕ್ಷ್ಮೀದೇವಿ, ಒಳಗೆ ಭಗವದ್ ರೂಪ, ನೀರಿನ ಆಕಾರದಲ್ಲೇ ಇದ್ದಾರೆ ಅಂತ ತಿಳಿದು ಅಲ್ಲಿರುವ ಭಗವದ್ ರೂಪಕ್ಕೆ, ನಮ್ಮ ಶರೀರದೊಳಗಿರುವ ಭಗವದ್ ರೂಪಕ್ಕೆ ಐಕ್ಯ ಚಿಂತನೆ ಮಾಡಿ ಸ್ನಾನ ಮಾಡಿದರೆ ಅದು ನಿಜವಾದ ಸ್ನಾನ. ಅಷ್ಟು ಬಿಟ್ಟು ಬರೇ ಮುಳುಗಿ ಬಂದರೆ ಶರೀರಕ್ಕೆ ಸ್ನಾನ, ಶ್ರೀಹರಿಗಲ್ಲ ಬಿಂಬಮೂರ್ತಿಗೆ ಸ್ನಾನ ಅಂತ ಅದು ಕರೆಸಿಕೊಳ್ಳಲ್ಲ, ಅದನ್ನು ಹೇಳುತ್ತಾ ಇದ್ದಾರೆ. ಈ ರೀತಿಯಾಗಿ ಬೊಮ್ಮ ಅಸುರ ರಾಜ, ಬೊಮ್ಮ ಅಸುರ ರಾಜ ಅಂದ್ರು. ಬೊಮ್ಮನ ರಾಜ ಸರಿ, ಅಸುರ ರಾಜ ಹೇಗೆ? ಅಸುರರು ಅಂದ್ರೆ ಯಾರು? ಅಸೂನ್ ರಮಯಂತೀತಿ ಅಸುರಾಹ, ಅಂದ್ರೆ ನಮ್ಮ ಪ್ರಾಣಗಳನ್ನ, ವಿಶೇಷವಾಗಿ ನಮ್ಮ ಇಂದ್ರಿಯಗಳನ್ನ ತೃಪ್ತಿ ಪಡಿಸ್ತಾರಾದ್ದರಿಂದ ಅಸುರರು ಅಂದ್ರೆ ತತ್ವಾಭಿಮಾನಿ ದೇವತೆಗಳು. ಆ ಬ್ರಹ್ಮದೇವರು ತತ್ವಾಭಿಮಾನಿ ದೇವತೆಗಳ ಒಡೆಯ, ಗಂಧರ್ವಾದಿಯಿಂದ ಪೂಜೆಗೊಳ್ಳುತ್ತಾ ದೇವತೆಗಳು, ಋಷಿಗಳು, ಪಿತೃಗಳು, ಗಂಧರ್ವರು ಎಲ್ಲರಿಂದ ಸ್ವಾಮಿ ಪೂಜೆಗೊಳ್ಳುತ್ತಾ ಪೂರ್ಣವಾಗಿ ನೀ ಕೂಜಿದವರ ಪೊರೆವುತ್ತ ಹೇಳ್ತಾರೆ. ಯಾರಾದರೆ ಪೂರ್ಣವಾಗಿ ಶರಣಾಗತರಾಗಿ ಹರೇ ಪಾಹಿ ಅಂತ ಕೂಗಿದವರನ್ನ ಪೊರೆಯುತ್ತಾ ಇದ್ದಾನಂತೆ. ಮೂಜ್ಜಗದೊಡೆಯ ರಂಗರಾಜ ರಾಮ ವಿಜಯ ವಿಠಲ, ರಂಗ ಎಂದು ಕರೆಸಿಕೊಂಡ ಮಂದಿರದ ರಾಜ ಯಾರು? ರಾಮಚಂದ್ರ. ರಂಗ ರಾಜ ರಾಮ ವಿಜಯ ವಿಠಲ ಹೇಳ್ತಾನೆ. ಯೋಜನ ಪಾರಕ್ಕೆ ನೆನೆಯ ಮಾಜಾದೆ ಸತ್ಪುಣ್ಯವ ನೀವ, ಯೋಜನ ಪಾರಕ್ಕೆ ನೆನೆಯೇ, ಒಂದು ಯೋಜನ ಪರ್ಯಂತ ಇದೆ ಈ ಕ್ಷೇತ್ರ. ಅದಕ್ಕೆ ಷೋಡಶಿಕಾರ ಹೇಳ್ತಾರೆ ಕ್ಷೇತ್ರಕ್ಕೆ ಹೋದರೆ ಆ ಕ್ಷೇತ್ರದಲ್ಲಿರುವ ಮೂರ್ತಿಯನ್ನ ನೋಡಿ ಅಲ್ಲಿರೋ ದೇವರನ್ನೇ ಚಿಂತನೆ ಮಾಡಲಿಕ್ಕೆ ಅಡ್ಡ ಬೀಳ್ತಾ ಇದ್ದೀರಾ, ಇನ್ನು ಕ್ಷೇತ್ರದ ಆಕಾರದಲ್ಲಿರುವ ದೇವರನ್ನ ನೆನೆಯಲಿಕ್ಕೆ ನಿಮಗೆಲ್ಲ ಆಗುತ್ತೆ ಅಂತ ಕೇಳ. ಅರಣ್ಯಕಾಚಾರ್ಯರು ಸುಷುಪ್ತಿ ಪ್ರಕರಣದಲ್ಲಿ ಬಹಳ ಚೆನ್ನಾಗಿ ಹೇಳುತ್ತಾರೆ, ಇಡೀ ಭೂಮಂಡಲದ ಪರಿಚಯ ಮಾಡಿಕೊಡುತ್ತಾರೆ. ಸ್ವಲ್ಪ ವಾಲ್ಯೂಮ್ ಬೆಳೆಸಿ, ಇಡೀ ಭೂಮಂಡಲದ ಆಕಾರದಲ್ಲಿ ಭಗವಂತ, ಸಪ್ತ ದ್ವೀಪಗಳ ಆಕಾರದಲ್ಲಿ ಭಗವಂತ, ಸಪ್ತ ಸಮುದ್ರಗಳ ಆಕಾರದಲ್ಲಿ ಭಗವಂತ, ಆ ಸಮುದ್ರದಲ್ಲಿ ಇರುವಂತಹ ನಾನಾ ಜಲಚರ ಪ್ರಾಣಿಗಳ ಆಕಾರದಲ್ಲಿ ಭಗವಂತ, ದ್ವೀಪಗಳಲ್ಲಿ ಹೊಳೆಯುತ್ತಾ ಇರುವ ಅನೇಕ ಪರ್ವತಗಳು ಎಷ್ಟಿವೆ? ಪರ್ವತಗಳ ಸಂಖ್ಯೆ 360. 360 ಸರಿಯಾಗಿ ಲೆಕ್ಕ ಮಾಡಿದರೆ, ಯಾಕೆ ನಮ್ಮ ಶರೀರದಲ್ಲಿ ಇರುವ ಎಲುಬುಗಳ ಸಂಖ್ಯೆ 360. 360 ಎಲುಬುಗಳಲ್ಲಿ 360 ಪರ್ವತಾಭಿಮಾನಿ ದೇವತೆಗಳೆಲ್ಲ ನಿಂತಿದ್ದಾರೆ. ಬ್ಯಾಲೆನ್ಸ್ ಕರೆಕ್ಟಾಗಿ ಕೊಟ್ಟಿದ್ದಾರೆ ದೇವ. ಆ ರೀತಿಯಲ್ಲಿ ಎಲ್ಲಾ ಪರ್ವತಗಳ ಆಕಾರದಲ್ಲಿ, ವನಗಳ ಆಕಾರದಲ್ಲಿ, ಆ ಗಗನ ಮುಟ್ಟುವ ವೃಕ್ಷಗಳ ಆಕಾರದಲ್ಲಿ, ನಾನಾ ಹಿಂಡು ಹಿಂಡು ಓಡಾಡುವ ಪಶು ಪಕ್ಷಿಗಳ ಆಕಾರದಲ್ಲಿ, ಆ ಪಟ್ಟಣಗಳ ಆಕಾರದಲ್ಲಿ, ಗ್ರಾಮಗಳ ಆಕಾರದಲ್ಲಿ, ಮನೆಗಳ ಆಕಾರದಲ್ಲಿ, ತಿರುಗಾಡುವ ಜನರ ಆಕಾರದಲ್ಲಿ ಸ್ವಾಮಿ ಇದ್ದಾನೆ ಎಂಬ ಎಚ್ಚರ ಬರಲಿ. ಅದಕ್ಕೆ ವಿಜಯರಾಯರಿಗೆ ಕೊಡುತ್ತಾರೆ, ಮೂಜ್ಜಗದೊಡೆಯ ರಂಗರಾಜ ರಾಮ ವಿಜಯ ವಿಠಲ ಯೋಜನಾ ಪಾರಕ್ಕೆನೆಯೇ. ಅಂದರೆ ಆ ಒಳಗಿರುವ ಮೂರ್ತಿಯಲ್ಲಿ ಮಾತ್ರ ದೇವನಿಲ್ಲ, ಆ ಮೂರ್ತಿ ಇರುವಂತಹ ವಿಮಾನದ ಆಕಾರದಲ್ಲೂ ಅವನೇ, ಏಳು ಪ್ರಾಕಾರಗಳ ಆಕಾರದಲ್ಲೂ ಅವನೇ, ಏಳು ಬೀದಿಗಳ ಆಕಾರದಲ್ಲೂ ಅವನೇ. ಅವನಿಲ್ಲದಿದ್ರೆ ಯಾವುದೂ ಇರಲಿಕ್ಕಾಗಲ್ಲ. ಇಡೀ ಯೋಜನ ಕ್ಷೇತ್ರ ಅವನೇ ನಿಂತಿದ್ದಾನೆ ಕ್ಷೇತ್ರ ಆಕಾರದಲ್ಲಿ. ಇದನ್ನೂ ನೆನೆಯುವ ಹಂತಕ್ಕೆ ಬರಲಿ ಅಂತಾರೆ ಅವರು. ಒಂದೊಂದು ಹಂತ ಆಳವಾಗಿ ಒಳಕ್ಕೆ ಸೆಳಕೊಂಡೇ ಹೋಗ್ತಾ ಬರ್ತಾರೆ. ಆ ರೀತಿಯಲ್ಲಿ ಯೋಜನ ಪಾರಕ್ಕೆ ನೆನೆಯೇ ಮಾಜಾದೆ ಸತ್ಪುಣ್ಯವ ನೀವ, ಎಂಥ ಪುಣ್ಯ ಕೊಡ್ತಾನೆ ಅಂತ ಮತ್ತು ಪ್ರಶ್ನೆ. ಅವಾಗ ಅದೇನು ಸ್ವಾಮಿ, ಪುಣ್ಯ ಅಂದ್ರೆ ಒಂದೇ ತಾನೆ, ಏನು ಕೊಟ್ಟರು ಒಂದೇ ಪುಣ್ಯ ಕೊಡಬೇಕು, ಅದರಲ್ಲಿ ಇಂಥ ಪುಣ್ಯ ಅಂಥ ಪುಣ್ಯ ಅಂತ ಎರಡು ಪುಣ್ಯಗಳಿವೆಯಾ ಅಂದ್ರೆ, ಸೂಕ್ಷ್ಮ ಪುಣ್ಯ ಸ್ಥೂಲ ಪುಣ್ಯ ಅಂತ ಎರಡಿದೆ. ಸೂಕ್ಷ್ಮ ಪುಣ್ಯ ಸ್ಥೂಲ ಪುಣ್ಯ ಅಂದರೆ ನಾನಾ ಬಯಕೆಗಳಿಂದ, ಇದೇ ಸತ್ಕರ್ಮಾನುಷ್ಠಾನವೇ, ನಾನಾ ಬಯಕೆಗಳಿಂದ ಮಾಡಿದರೆ ಅದು ಸ್ಥೂಲ ಪುಣ್ಯ. ಯಾವುದನ್ನು ಬಯಸದೆ ಕೇವಲ ಶ್ರೀಹರಿಯನ್ನೇ ಸ್ಮರಣೆ ಮಾಡುತ್ತ, ನಿನ್ನ ಪ್ರೀತಿಗಾಗಿ ಮಾಡಿದೆ ಅಂತ. ದೇವರ ಪ್ರೀತಿ ಇದೆಯಾ, ಇನ್ಯಾವ ಭೂತಾದರೂ ಒಳಗೆ ಕೂತಿದೆಯಾ ಅಂತ ಟಾರ್ಚ್ ಹಾಕಿ ನೋಡಿಕೊಂಡು ಚೂರು ಕಾಣಬಾರದು ಒಳಗೆ. ಹಾಗೆ ಶ್ರೀಹರಿ ಪ್ರೀತಿಗಾಗಿ ಮಾಡಿದ ಕರ್ಮಕ್ಕೆ ಬರುವ ಪುಣ್ಯವೇ ಸೂಕ್ಷ್ಮ ಪುಣ್ಯ ಅಂತ. ಯಾವುದಾದ್ರೇನು ಪುಣ್ಯ ತಾನೆ ಅಂದ್ರೆ, ಅವಾಗ ಹೇಳ್ತಾರೆ ಈ ಸ್ಥೂಲ ಪುಣ್ಯ ಚೂರು ಸುಖ ಕೊಟ್ಟು ಹಾಳಾಗಿ ಹೋಗುತ್ತೆ, ಸೂಕ್ಷ್ಮ ಪುಣ್ಯ ಹಾಗಲ್ಲ, ನಮ್ಮನ್ನ ಲೋಕಲೋಕಗಳಿಗೂ ಕರ್ಕೊಂಡು ಹೋಗುತ್ತೆ, ಸುಖವೂ ಕೊಡುತ್ತೆ, ಫಿಕ್ಸೆಡ್ ಡಿಪಾಸಿಟ್ ತರ ಹಾಗೆ ಕೂತಿರುತ್ತೆ, ಪುನಃ ನಮ್ಮನ್ನ ಒಳ್ಳೆ ವಂಶಕ್ಕೆ ಕರ್ಕೊಂಡು ಬರುತ್ತೆ, ಅದು ಸೂಕ್ಷ್ಮ ಪುಣ್ಯ. ಅದನ್ನ ಅರಣ್ಯಕಾಚಾರ ಹೇಳುತ್ತಾರೆ, ತೇನ ಸಂಪಾದಿತ ಪುಣ್ಯ ಜಾತಂ ನ ನಶ್ಯತಿ. ಈ ಒಂದು ಚಿಂತನೆಗಳಿಂದ ಈ ಯಾತ್ರೆ ಮಾಡಿದರೆ ದೇವ ಪುಣ್ಯ ಎಂಥದ್ದು ಕೊಡುತ್ತಾನೆ ಅಂದ್ರೆ, ಮಾಜಾದ ಸತ್ಪುಣ್ಯವ ನೀವ, ಎಂದು ಹಾಳಾಗದಂಥ ಸತ್ಪುಣ್ಯವನ್ನ ಕೊಡತಾನೆ. ಆ ಪುಣ್ಯದ ಗುರಿಯಲ್ಲಿ ಅಂದ್ರೆ ನಮ್ಮನ್ನ ಶ್ರೀಹರಿಯ ಪಾದಾರವಿಂದಕ್ಕೆ ಮುಟ್ಟಿಸಿಯೇ ಅದು ಹಿಂದಿರುಗುತ್ತೆ, ಅಷ್ಟೇ ಹೊರತು ಅಷ್ಟುವರೆಗೆ ಹಾಳಾಗೋದೇ ಇಲ್ಲ. ಅಂಥ ಪುಣ್ಯವನ್ನ ಕೊಡತಾನೆ ಭಗವಂತ. ಉಭಯ ಕಾವೇರಿಯ ವಾಸ ಅನಿಮಿಷಾಧೀಶ ವಿಭುವೇ ರಂಗ ರಾಮ ವಿಜಯ ವಿಠಲರೇಯ. ರಾಮಚಂದ್ರನೇ ಉಭಯ ಕಾವೇರಿ ವಾಸನಾಗಿದ್ದಾನೆ. ಅಂಥ ಸ್ವಾಮಿಯನ್ನ ಮನದಣಿಯ ಮನದಲ್ಲಿ ನೋಡೋಣ, ಮನಪೂರ್ವಕ ಕಣ್ಣಿಂದ ನೋಡೋಣ. ಮನಸ್ಸೇ ಮುಖ್ಯ ಪ್ರಧಾನ ಸ್ವಾಮಿಯನ್ನು ನೋಡೋ ಕಾಲಕ್ಕೆ. ಅಲ್ಲಿ ಹೋಗಿ ಆ ಸ್ವಾಮಿಯನ್ನ ಒಳಗಿರುವ ಸ್ವಾಮಿಯ ಗುಣಗಳ ಚಿಂತನೆ ಮಾಡುತ್ತಾ ಹೊರಡಬೇಕು. ಇಲ್ಲಿಂದ ಹೊರಟಾಗಲೇನೆ ಆತನಲ್ಲೇ ಮನಸ್ಸಿಟ್ಟು ಹೊರಡಬೇಕು, ಅವನ ಗುಣಗಳನ್ನೇ ಚಿಂತನೆ ಮಾಡಬೇಕು, ಅವನ ರೂಪವನ್ನೇ ನೆನೆಯುತ್ತಾ ಹೋಗಬೇಕು, ಒಳಗಿರುವ ಸ್ವಾಮಿಯ ಉಪಕಾರವನ್ನೇ ನೆನೆಯುತ್ತಾ ಹೋಗಬೇಕು. ಇಷ್ಟೆಲ್ಲ ಪ್ರಿಪೇರ್ ಆಗೋದ್ರೊಡ ಗರ್ಭಗುಡಿ ಒಳಗೆ ಹೋಗ್ಬಿಟ್ಟಿರ್ತೇವೆ. ಆಗ ಆತನ ಕಡೆ ನೋಡಿದಾಗ ಇದೆಲ್ಲ ನೆನಪಿಗೆ ಬಂದರೆ ಆ ದರ್ಶನ ಸಾರ್ಥಕ. ಇಲ್ಲ, ಅಲ್ಲೇ ಗರ್ಭಗುಡಿ ಸ್ಟಾರ್ಟಿಂಗ್ ಅಲ್ಲೇ ಚಿಂತನೆ ಮಾಡಿದರೆ ದೇವರು ಅಂಬೋದ್ರೊಳಗೆ ಹೊರಗೆ ಬಂದಿರ್ತೇವೆ ನಾವು. ಆದ ಕಾರಣ ಪ್ರಿಪರೇಷನ್ ಮೆಂಟಲ್ಲಿ ಇಲ್ಲಿಂದ ಶುರು ಮಾಡಬೇಕು, ಮಾಡ್ತಾ ಹೋಗಬೇಕು. ಹೌದಾ ಅಲ್ಲ, ಇಲ್ಲಿ ಸದಾ ಚಿಂತನೆ ಮಾಡ್ತಾ ಇದ್ರೆ ಅಲ್ಲಿ ಹೋದಾಗಲೂ ಬೆಂಬಿಡದೆ ಬರುತ್ತೆ. ಅವಾಗವಾಗ ಇನ್ಸ್ಟೆಂಟ್ ಕಾಫಿ ತರ ಅವಾಗ ತಯಾರು ಮಾಡಿದ್ರೆ ಏನು ಉಪಯೋಗವಿಲ್ಲ, ಮೊದಲಿಂದಲೇ ಆಗಬೇಕೆಲ್ಲ. ಈ ರೀತಿಯಲ್ಲಿ ರಂಗಕ್ಷೇತ್ರದ ಪರಿಚಯ ನಮ್ಮ ವಿಜಯರಾಯರು ತಿಳಿಸಿಕೊಟ್ಟದ್ದು ನೋಡಿ, ತದನಂತರ ನಿನ್ನೆ ಶುರು ಮಾಡಿದ ಗ್ರಂಥ ಕೃಷ್ಣನ ಮಾತು ಗೀತೆಯನ್ನ ನೋಡೋಣ. ಅರ್ಜುನ ತುಂಬಾ ಹೇಳಿದ, ಯವಮುಕ್ತ್ವಾ ಹೃಷಿಕೇಶಂ ಗುಡಾಕೇಶಃ ಪರಂತಪಃ ನಯೋತ್ಸ್ಯೇ ಇತಿ ಗೋವಿಂದಂ ಉಕ್ತ್ವಾ ತುಷ್ಣೀಂ ಬಭೂವಃ. ಕೃಷ್ಣನಿಗೆ ಹೇಳಿದ, ಹೇ ಕೃಷ್ಣ, ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ತಾನು ಸುಮ್ಮನಾದ. ಯಾರು ಯಾರಿಗೆ ಹೇಳಿದ್ದು? ಗುಡಾಕೇಶ. ಯಾರಿಗೆ? ಋಷಿಕೇಶ. ಇಬ್ಬರು ಕೇಶರೇ, ಒಬ್ಬ ಗುಡಾಕೇಶ, ಇನ್ನೊಬ್ಬ ಋಷಿಕೇಶ. ಗುಡಾಕೇಶ ಶಬ್ದಕ್ಕರ್ತ ಹೇಳುತ್ತಾರೆ, ಋಷಿಕೇಶ ಅಂದರೆ ಸರ್ವೇಂದ್ರಿಯ ಪ್ರೇರಕ, ಗುಡಾಕೇಶ ಅಂದರೆ ಜಿತನಿದ್ರಹ, ನಿದ್ದೆಯನ್ನ ಗೆದ್ದವರು. ನಿದ್ದೆಯನ್ನ ಗೆಲ್ಲೋದೇನು? ಎರಡೇ ನೋಡಿ, ನಿದ್ದೆ ಯಾರನ್ನ ಗೆದ್ದಿರುತ್ತೋ ಅವರು ನಾವು. ನಮ್ಮನ್ನ ನಿದ್ದೆ ಗೆದ್ದಿದೆ, ನಾವು ನಿದ್ದೆಯನ್ನ ಗೆಲ್ಲಬೇಕಂತೆ. ಮತ್ತೆ ಏನು ಮಾಡೋಣ? ನಿದ್ದೆಯನ್ನ ಗೆಲ್ಲಬೇಕಾದರೆ ನಿದ್ರಾಭಿಮಾನಿಯ ಕರುಣೆ ಬೇಕು. ನಿದ್ರಾಭಿಮಾನಿ ದುರ್ಗಾದೇವಿ, ಆಕೆ ಕರುಣ ಬೇಕು, ಆ ಭಗವಂತನ ಕರುಣೆ ಬೇಕು. ನಿದ್ರೆ ಕೊಡೋದು ಯಾರು? ತೈಜಸ ನಾಮಕ ಭಗವಂತ, ಪ್ರಾಜ್ಞಾನಾಮಕ ಭಗವಂತ, ಇಬ್ಬರು ಸೇರಿ ಕೊಡೋದೇ ನಿದ್ರಾ. ಅವರು ಚೂರು ದೂರ ಇದ್ದು ಬಿಟ್ರೆ ನೋಡಿ, ನಾವು ತುಂಬಾ ಪ್ರಯತ್ನ ಪಡ್ತಾ ಇರ್ತೇವೆ ನಿದ್ದೆ ಬರಬಾರದು ಅಂದ್ರೆ, ಹಾಗೆ ಮಾಡಿ ಹೀಗೆ ಮಾಡಿ, ಏನೋ ಕಣ್ಣಿಗೆಲ್ಲ ನೀರು ಹಚ್ಕೊಂಡು ಟ್ಯಾಪ್ ಹತ್ರ ಕೂತು ಏನು ಮಾಡ್ತೀವಿ, ಅಲ್ಲೇ ನಿದ್ದೆ ಮಾಡ್ತಾ ಇರ್ತೇವೆ. ಯಾಕೆ ನಿದ್ದೆ ಬರ್ತಾ ಇದೆ? ಒಳಗಿನ ಮೆಕ್ಯಾನಿಸಮೇ ಗೊತ್ತಿಲ್ಲ. ನಿದ್ದೆ ಕೊಡೋದೇ ಅವನು. ನಮಗೆ ನಿದ್ದೆ ಬರಬಾರದು ಅಂದ್ರೆ ಏನಾಗಬೇಕು ಅಂದರೆ, ನಮ್ಮ ಕಣ್ಣಲ್ಲಿ ಕೂತ ವಿಶ್ವ ಇಲ್ಲಿಂದ ನಾನು ಹೊರಗೆ ಹೋಗಲ್ಲ ಅಂತ ಅಲ್ಲೇ ಕೂತರೆ ಅಪ್ಪನ ಆಣೆ, ನಿದ್ದೆ ಬರೋದೇ ಇಲ್ಲ. ಆತ ನೋಡಿದರೆ ಸರ್ರಂತ ಸರದು ಕಂಠಕ್ಕೆ ಬರ್ತಾ ಇದ್ದಾನೆ. ನಾವು ಎಷ್ಟು ಪ್ರಯತ್ನ ಪಟ್ಟು ನೀರು ಹಚ್ಕೊಂಡ್ರೆ ಆಗತ್ತಾ, ಏನ್ ಹಚ್ಕೊಂಡ್ರೆ ಆಗತ್ತೆ? ಬೆಂಕಿ ಪಕ್ಕದಲ್ಲಿ ಕೂತು ನಿದ್ದೆ ಬರ್ತಾ, ಹೋಮಕ್ಕೆ ಕೂತಿರ್ತಾರೆ, ಮುಂದೆ ಉರಿತಾ ಇರುತ್ತೆ, ನಿದ್ದೆಯಲ್ಲಿ ಹಾಕ್ತಾ ಇರ್ತಾರೆ. ಯಾಕೆ? ಸ್ವಾಮಿ ಒಳಗೇ ಹೋಗ್ತಾನೆ, ನಾನು ಇರಲ್ಲ ಅಂತಾನೆ ವಿಶ್ವ. ಹಾಗಾದರೆ ವಿಶ್ವ ನನ್ನ ಕೇಳಿಕೋಬೇಕು, ಸ್ವಾಮಿ ಯಾವಾಗೂ ಕಣ್ಣಲ್ಲೇ ಕೂತಿರೋ ಮಹಾರಾಯ, ನಿನ್ನ ಎಚ್ಚರ ಕೊಡು, ಸದಾ ನೀನು ನಿನ್ನ ಎಚ್ಚರ ಕೊಟ್ಟು ನನ್ನಲ್ಲಿ ಎಚ್ಚರ ಇರಿಸು ಅಂತ ಹೇಳಿದಾಗ ನಿದ್ದೆಯನ್ನ ಗೆಲ್ಲಿಕ್ಕಾಗುತ್ತೆ. ಅಂದ್ರೆ ನಿದ್ದೆಯನ್ನ ಗೆದ್ದವರಿವರು. ಅವಾಗ ಮತ್ತೂ ನಮಗೆ ಸಂಶಯ ಬರುತ್ತಲ್ಲ, ನಿದ್ದೆಯನ್ನ ಗೆಲ್ಲೋದಂದ್ರೆ ಏನು? ಅವಾಗ ಹೇಳ್ತಾರೆ, ಎಷ್ಟು ಸ್ವಲ್ಪ ಕಾಲ ನಿದ್ದೆ ಮಾಡಿದರೆ ಶರೀರಕ್ಕೆ ವಿಶ್ರಾಂತಿ ಸಿಗುತ್ತೋ ಅಷ್ಟೇ ಸ್ವಲ್ಪ ಕಾಲ ಮಾಡುವವರನ್ನ ಜಿತನಿದ್ರರು. ಅಂದರೆ ನಿದ್ದೆಯನ್ನ ಕೆಟ್ಟು ವಾರಗಳ ಗಟ್ಟಲೆ ಕೂತಿದ್ರೂ ಕೂಡ ಶರೀರಕ್ಕೆ ಚೂರು ಸುಸ್ತಾಗಬಾರದು. ನಮಗೆ ಒಂದ್ ದಿವಸ ನಿದ್ದೆ ಕಟ್ಟರೆ ಮೂರು ದಿವಸ ನಿದ್ದೆ ಬರ್ತಾ ಇರುತ್ತೆ, ಹಾಗಾಗಬಾರದು. ಇನ್ನೇ ಹೇಗಾಗಬೇಕು? ನಿದ್ದೆ ಕೆಟ್ಟರೂ ಕೂಡ ಮಾರನೇ ದಿವಸ ಚೆನ್ನಾಗಿ ನಿದ್ದೆ ಮಾಡಿದರೆ ಎಷ್ಟು ಫ್ರೆಶ್ ಆಗಿರಬೇಕೋ, ನಿದ್ದೆ ಬಾರದೇ ಇರಬೇಕೋ, ಆ ಥರ ಶರೀರ ಒಳ್ಳೆ ಸಿದ್ಧಿ ಪಡ್ಕೊಂಡಿರ್ತಾರೆ ಅವರನ್ನ ಜಿತನಿದ್ರರು. ಒಂದು ಇನ್ನೊಂದು ಇದೆ ಜಿತನಿದ್ರರು ಅಂದ್ರೆ ಏನದು ಅಂದ್ರೆ, ನಾವು ನಿದ್ದೆಯನ್ನ ಮಾಡಿ 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 ಅರ್ಧ ಜೀವನ ಕಳ್ಕೊಂತೀವಿ, ಹೌದ್ ತಾನೆ? ಭಾಗವತ ಅದೇ ಹೇಳುತ್ತೆ, ನೂರು ವರ್ಷ ಆಯುಷ್ಯ, ನೂರು ವರ್ಷದಲ್ಲಿ ಐವತ್ತು ವರ್ಷ ನಿದ್ದೆಗೆ ಹೋಗ್ಬಿಡುತ್ತೆ ಅಂದ್ರು. ನಾವು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಏನಂತ, ಐವತ್ತು ವರ್ಷ ಹಾಳಾಗಿ ಹೋಗ್ಲಿ ಪರವಾಗಿಲ್ಲ, ಯಾಕೆ ನಿದ್ದೆ ನಮ್ ತಪ್ಪಿದ್ದಲ್ಲ, ಆದ್ರಿಂದ ಐವತ್ತು ವರ್ಷ ಹೋಯಿತು ಅಂದು. ಅವಾಗ ಅರಣ್ಯಕಾಚಾರ್ಯರು ಎಚ್ಚರ ಕೊಡ್ತಾರೆ, ಹುಚ್ಚ, ಐವತ್ತು ವರ್ಷ ಎಲ್ಲ ಹೋಯ್ತು, ನಿನ್ ಕೈಯಲ್ಲೇ ಇದೆ ಅಂದ್ರು. ಏನದು? ನಿದ್ರಾ ಸಮರ್ಪಣೆ ಯಾರು ಮಾಡುತ್ತಾರೆ ಬೆಳಿಗ್ಗೆದ್ದು ಮಾಡಿದ ನಿದ್ದೆ ಸುಪ್ತಿಗಂ ಸುಖಮಸ್ತುತೆ ಅಂತ ಅಧ್ಯಾತ್ಮ ರಸರಂಜನೆಯಲ್ಲಿ ಹೇಳುತ್ತಾರೆ. ಸ್ವಾಮಿ ನಾನು ರಾತ್ರಿ ಮಲಗಿದಾಗಿಂದ ಬೆಳಿಗ್ಗೆ ಎದ್ದವರಿಗೆ ಏನು ನಿದ್ದೆ ಮಾಡಿದೆ ಅದು ನಿನ್ನ ಪೂಜೆ ಆಯಿತು ಹರಿಯೇ ಅಂತ ಬೆಳಿಗ್ಗೆದ್ದು ಕೃಷ್ಣಾರ್ಪಣ ಬಿಟ್ಟವನಿಗೆ ಏನು ಪುಣ್ಯ ಬರುತ್ತೆ ಅಂದ್ರೆ, ಇಡೀ ರಾತ್ರಿ ಎಲ್ಲ ದೇವರ ಧ್ಯಾನ ಮಾಡುತ್ತಾ ಇದ್ದರೆ ಎಷ್ಟು ಪುಣ್ಯ ಬರಬೇಕೋ ಅಷ್ಟು ಬಂತು. ನಿದ್ದೆ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದ ಫಲ ಪಡ್ಕೊಂಡವರೇ ಜಿತನಿದ್ರರು. ಅಂದರೆ ಸ್ವಾಮಿಯನ್ನ ಚಿಂತನೆ ಮಾಡುವ ತಾಕತ್ತಿದ್ದವರು, ಧರ್ಮದ ಸೂಕ್ಷ್ಮಗಳನ್ನ ಜ್ಞಾನದ ಸೂಕ್ಷ್ಮಗಳನ್ನ ತಿಳ್ಕೊಂಡವರು, ಅನುಷ್ಠಾನಕ್ಕಿಟ್ಟವರು ಯಾರು? ಅರ್ಜುನ. ಯಾರೋ ಅಲ್ಲ, ನಾವು ಅರ್ಜುನ ಅಂದುಕೊಳ್ಳೆ ಸಿಂಪತಿ ತೋರಿಸ್ತೀವಿ. ಪಾಪ ತುಂಬಾ ಮೋಹದಿಂದ ಒದ್ದಾಡಿದ, ಅದಕ್ಕೆ ಕೃಷ್ಣ ಉಪದೇಶ ಕೊಟ್ಟ ಅಂದ್ರೆ ಅರ್ಜುನನ ಹಂತ ಯಾವುದು ಅಂತ ತೋರಿಕೊಡುತ್ತಾರೆ. ನಿದ್ದೆಯನ್ನ ಗೆದ್ದ ಹಂತ ಅಂದ್ರು. ನಿದ್ದೆಯನ್ನ ಗೆದ್ದ ಹಂತ ಅಂದರೆ ಹಗು ಇರ್ತಾರೇನ್ರಿ? ನಿದ್ದೆ ಇಲ್ಲಾಂಗಿರೋರು ಯಾರಾದ್ರೂ ಇರ್ತಾರ? ಸಂಶಯ. ಸ್ವಲ್ಪ ನಿಮಗೆ, ನಮ್ಮ ಬೆಂಗಳೂರವರೇ ಹೋಗ್ಲಿಲ್ಲ, ಇನ್ನ ತಮಿಳ್ನಾಡು ಅವರು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಂತ್ರಾಲಯಕ್ಕಂತೂ ಎಲ್ಲರೂ ಹೋಗಿರ್ತೀರಲ್ವಾ? ಮಂತ್ರಾಲಯಕ್ಕೆ ಹೋದರೆ ಪಕ್ಕದಲ್ಲೇ ಒಂದು ಊರು ಕೂತಿದೆ, ರಾಯರು ಓಡಾಡಿದ ಜಾಗ, ದಿವಾನ ವೆಂಕಣ್ಣವರು ಇದ್ದ ಜಾಗ, ಪಂಗನಾಮದ ತಿಮ್ಮಣ್ಣದಾಸರು ಇದ್ದ ಜಾಗ, ವಿಜಯರಾಯರು ಓಡಾಡಿದ ಜಾಗ. ಏನು ಬೇಕು? ಗೋಪಾಲದಾಸರಿಗೆ, ವೇಣುಗೋಪಾಲದಾಸರಿಗೆ ಅಂಕಿತ ಆದ ಜಾಗ ಆದವಾನಿ ಅಥವಾ ಆದೋನಿ ಅಂತ ಪಕ್ಕದಲ್ಲೇ ಊರು. ಆ ಊರಿಗೆ ಹೋದರೆ ಅಲ್ಲಿ ರಾಮಾಲಯ ಅಂತ ಒಂದಿದೆ. ಆ ರಾಮಾಲಯದಲ್ಲಿ ಒಬ್ಬ ಗುರುಗಳ ವೃಂದಾವನವಿದೆ, ರಘುಪ್ರೇಮ ತೀರ್ಥರು ಅಂತ ಮಹಾನುಭಾವರು, ಅವರು ಅಲ್ಲಿದ್ದಾರೆ, ವೃಂದಾವನದಲ್ಲೇ ಇದ್ದಾರೆ. ರಾಯರು ಹೇಗೋ ಹಾಗೆ ಮಾತಾಡುವ ಗುರುಗಳು, ಈಗಲೂ ಅಷ್ಟೇ ಸುಂದರವಾಗಿ ಉತ್ತರ ಕೊಡ್ತಾರೆ, ಒಳಕೂತೆ ಉತ್ತರ ಕೊಡ್ತಾರೆ. ಅಂಥ ಮಹಾನುಭಾವರ ಜೀವನ ಚರಿತ್ರೆಯಲ್ಲಿ ಬರುತ್ತೆ. ನಾವು ಎಲ್ಲದಕ್ಕೆ ರಾಯರ ಸೇವಾ ಮಾಡುವವರನ್ನು ನೋಡ್ತೀವಿ, ಇನ್ನೊಂದಕ್ಕೆ ಮಾಡುವವರನ್ನ ನೋಡೋದು ಬಹಳ ಕಷ್ಟ. ಒಬ್ಬರು ಟಂಕಸಾಲಿ ಶ್ರೀನಿವಾಸಾಚಾರ್ಯರು ಅಂತ, ಟಂಕಸಾಲಿ ಶ್ರೀನಿವಾಸಾಚಾರ್ಯರು ಅಂದ್ರೆ ಅವರ ಹೆಸರು ಮೊತ್ತ ಹೇಳಬೇಕಲ್ವಾ, ಅವರು ಯಾರು ಅಂತ. ಆ ಟಂಕಸಾಲಿ ಶ್ರೀನಿವಾಸಾಚಾರ್ಯರು ಎಳಮೇಲಿ ವಿಠಲಾಚಾರ್ಯರ ಶಿಷ್ಯರು. ಎಳಮೇಲಿ ವಿಠಲಾಚಾರ್ಯರ ಹತ್ರ ಇನ್ನ ಗ್ರಂಥಾರಂಭಗಳು ಮಾಡ್ತಾ ಇದ್ದಾರೆ, ಆರಂಭದ ಹಂತ. ಅಂಥ ಕಾಲಕ್ಕೆ ರಾಯರು ಅವರ ಸ್ವಪ್ನದಲ್ಲಿ ಹೋಗಿ ಶೇಷದಾಸರ ಅಷ್ಟಕವನ್ನ ಬರಿ ಅಂದ್ರು. ಮತ್ತು ಶೇಷದಾಸರು ಯಾರು ಅಂತ ಕೇಳಬೇಡಿ, ಮತ್ತೆ ಆ ಹಿಂದಕ್ಕೆ ತುಂಬಾ ಹೋಗಬೇಕಾಗುತ್ತೆ ಅಲ್ವಾ. ಶೇಷದಾಸರು ಅಂದ್ರೆ ಇಷ್ಟು ಜನಕ್ಕೆ ಎಚ್ಚರ ಬಂದಿದೆ, ನಮ್ಮ ಸುತ್ತು ವಿರಾಟ್ ರೂಪಿ ಭಗವಂತನ ಚಿಂತನೆ ಮಾಡುವ ಹಂತ ಅಪರೂಪವಾಗಿ ತಿಳಿಸಿಕೊಟ್ಟ ಮಂಗಳ ಮೂರ್ತಿಗಳೇ ಶೇಷದಾಸರು. ಅಂಥ ಶೇಷದಾಸರ ಅಷ್ಟಕವನ್ನ ಬರೆಯಬೇಕು ಅಂತ ಆ ಚಿಕ್ಕ ಹುಡುಗನಿಗೆ ರಾಯರು ಸ್ವಪ್ನದಲ್ಲಿ ಹೇಳಿದರು, ಟಂಕಸಾಲಿ ಶ್ರೀನಿವಾಸಾಚಾರ್ಯರಿಗೆ. ಅವರು ಗುರುಗಳ ಹತ್ರ ಹೋಗ್ತಾ ಇದ್ದಾರೆ, ಹೋಗಿ ಕೇಳಿದರು, ಸ್ವಾಮಿ ಇದೇನೋ ಸ್ವಪ್ನ ಆಗಿದೆ, ನನಗೆಲ್ಲಿ ಅಂಥ ಪಾಂಡಿತ್ಯ ಇದೆ, ನಾನೆಲ್ಲಿ ಬರೆಯುತ್ತೇನೆ ಅಷ್ಟಕ ಅಂದರೆ? ಅವರಿಷ್ಟೇ ಅಂದ್ರು, ಹೇಳಿದವರೇ ನುಡಿಸ್ತಾರೆ, ನಿಂಗೆ ಯಾಕೆ ಚಿಂತೆ ಅಂದ್ರು. ಎಷ್ಟು ನಿರ್ಭರತ ಬಂತು ಬಾಯಿಯಿಂದ, ತಾನಾಗೆ ರಾಯರು ನುಡಿಸಿದರು, ಅಷ್ಟಕ ಪೂರ್ಣ ಆಯಿತು. ಮಂತ್ರಾಲಯದಲ್ಲಿದ್ದ ಅರ್ಚಕರಿಗೆ ಇವರ ಮುಖ ಸ್ವಪ್ನದಲ್ಲಿ ತೋರಿಸಿ ಇವರು ಬರ್ತಾರೆ, ಆ ಅಷ್ಟಕವನ್ನ ವೃಂದಾವನದಲ್ಲಿಟ್ಟು ಅಭಿಷೇಕ ಆಗಬೇಕು ಅಂತ ರಾಯರು ಹೇಳಿದ್ರು. ಇವರಿಗೆ ಅರ್ಚಕರ ಮುಖ ತೋರಿಸಿದ್ರು. ಹೋದ ಕೂಡಲೇ ಅರ್ಚಕರು ಎಲ್ಲಿ ಅಂತ ಕೇಳಿದ್ರು, ಪರಿಚಯವಿಲ್ಲದ ಅರ್ಚಕರು ಕೇಳಿದ್ರು ಎಲ್ಲಿ ಅಷ್ಟಕ ಅಂದ್ರು. ಮೇಲೆ ಇಟ್ಟರು, ಪಂಚಾಮೃತ ಅಭಿಷೇಕ ಆಯಿತು, ಪಾಲಕಿಯಲ್ಲಿ ಮೆರವಣಿಗೆ ಆಗಿ ಎಲ್ಲರೂ ಪಾರಾಯಣ ಮಾಡಬೇಕು ಅಂತ ರಾಯರು ಅಪ್ಪಣೆ ಮಾಡಿದರು. ಹಾಗಾದರೆ ಶೇಷದಾಸರು ಯಾರು ಅಂತ ಪರಿಚಯ ಆಗಿರುತ್ತೆ, ದೊಡ್ಡವರು ಅಂತ ಪರಿಚಯ ಆಯ್ತಲ್ವಾ. ಅಂಥ ಶೇಷದಾಸರ ಅಷ್ಟಕವನ್ನ ಬರೆದ ಟಂಕಸಾಲಿ ಶ್ರೀನಿವಾಸಾಚಾರ್ಯರು ರಾಯರತ್ರ ಬಂದರು, ಸ್ವಾಮಿ ಶೇಷದಾಸರ ಅಷ್ಟಕ ಬರಿ ಅಂತ ನನಗೇನು ಪ್ರೇರಣೆ ಮಾಡಿದ್ದೀರಾ? ನಾನೇನೋ ಜೀವನದಲ್ಲಿ ಎಲ್ಲ ಅಧ್ಯಯನ ಮಾಡಿದ್ದೇನೆ, ಒಳಗೆ ಇಳಿದಿಲ್ಲ, ಬಾಯಿವರೆಗೆ ಬಂದಿದೆ, ಹೊಟ್ಟೆಗೆ ಹೋಗ್ತಾ ಇಲ್ಲ, ಅನುಭವಕ್ಕೆ ಬರ್ತಾ ಇಲ್ಲ, ಅನುಭವದ ಪಾಠದ ಗುರುಗಳನ್ನ ತೋರಿ. ಅವಾಗ ರಾಯರು ಸ್ವಪ್ನದಲ್ಲಿ ಹೇಳುತ್ತಾರೆ, ನೋಡು ರಾಯರೆದುರಿಗೆ ಪ್ರಾಣದೇವರಿದ್ದಾರೆ, ಪ್ರಾಣದೇವರ ಕಾಲಿನ ಬುಡದಲ್ಲಿ ರುದ್ರದೇವರ ಲಿಂಗ ಚಿಕ್ಕದ್ದಿದೆ, ಪ್ರಾಣದೇವರ ಪಕ್ಕದಲ್ಲಿ ದೊಡ್ಡ ಲಿಂಗ ಒಂದಿದೆ, ಅದಲ್ಲ ಪ್ರಾಣದೇವರ ಕಾಲಿನತ್ರ ಲಿಂಗ ಇದೆ. ರಾಯರು ಹೇಳಿದರು, ಆ ಕಾಲದಲ್ಲಿ ಇಷ್ಟೆಲ್ಲ ಬಂದೋಬಸ್ತ್ ಇಲ್ಲ, ಸಂಜೆ 6:30 7:00 ಎಲ್ಲ ದೃಶ್ಯ, ಒಂದು ಪ್ರಾಣಿ ಇರ್ತಾ ಇದ್ದಿಲ್ಲ, ಕಾಡು ತರ ಇರ್ತಾ ಇತ್ತು. ಇವಾಗ ಕಾಡೆ ನಾಡಾಗಿಬಿಟ್ಟಿದೆ. ಅಲ್ಲಿ ಹೇಳಿದರು ರಾಯರು, ಒಬ್ಬ ವ್ಯಕ್ತಿ ಎಲ್ಲರೂ ಹೋದ ಮೇಲೆ ಬಂದು ಕೂಡುತ್ತಾರೆ ಪ್ರಾಣದೇವರ ಹತ್ರ, ಧ್ಯಾನಕ್ಕೆ ಕೂಡುತ್ತಾರೆ, ಇಡೀ ರಾತ್ರಿ ಧ್ಯಾನ ಮಾಡಿ ಬೆಳಿಗ್ಗೆ ಜನ ಬರುವಾಗ ಎದ್ದು ಹೋಗ್ತಾರೆ, ಅಂಥ ವ್ಯಕ್ತಿ ಅವರೇ ನಿನ್ನ ಗುರುಗಳು, ಅವರೇ ರಘುಪ್ರೇಮ ತೀರ್ಥರು. ಬಂದು ಅವರು ತಪಸ್ಸು ಮಾಡುತ್ತಾ ಇದ್ದಾರೆ, ರಾತ್ರಿ ಇಡೀ ಧ್ಯಾನ, ಇವರು ಕಣ್ಣು ತೆಕ್ಕೊಂಡು ಕೂತಿದ್ದಾರೆ, ಅಭ್ಯಾಸ ಇಲ್ಲ ರಾತ್ರಿ ಎದ್ದದ್ದು. ಒಂದ್ ದಿವಸ ಆಯಿತು, ಎರಡು ದಿವಸ ಆಯಿತು, ಇವರು ಕಣ್ಣು ಕೆಂಪಗಾಗ್ತಾ ಇದೆ, ಅವರೇನೋ ಚೆನ್ನಾಗಿದ್ದಾರೆ. ದಿನಾಗೂ ಬರುವುದು ಹಾಗೂ ರಾತ್ರಿ ಎಲ್ಲ ಎದ್ದು ಬೆಳಗ್ಗೆ ನಿದ್ದೆ ಮಾಡ್ತಾರಾ? ಇಲ್ಲ, ಬೆಳಿಗ್ಗೆ ಎಲ್ಲ ಮತ್ತು ಪೂಜಾ ಪಾಠ ಪ್ರವಚನ ಎಲ್ಲ ಇದೆ, ರಾತ್ರಿ ಎಲ್ಲ ನಿದ್ದಿಲ್ಲ. ಅಂಥ ವ್ಯಕ್ತಿಗಳಿರ್ತಾರ? ಇದ್ದಾರೆ ಅಂತ ತೋರಿಕೊಟ್ರು. ಜಿತನಿದ್ರರು ಗುಡಾಕೇಶ ಅಂದ್ರೆ ನಿದ್ದೆ ಇಲ್ಲದೇನೆ ವರ್ಷಗಳ ಕಾಲ ಕಳೆಯುವ ತಾಕತ್ಯಾರಿಗಿದೆಯೋ ಅವರನ್ನ ಗುಡಾಕೇಶ ಅಂತ ಕರೆದರು. ಅದೇ ಅರ್ಜುನ, ಅವರೇ ನೋಡಿದ್ರು ನೋಡಿದ್ರು ಅವರು ಇವರನ್ನ ಮಾತಾಡಿಸ್ತಾನೇ ಇಲ್ಲ. ಅವಾಗ ಮತ್ತಾರಾಯರು ಸೇವಾ ಮಾಡಿದ್ರು, ಸ್ವಾಮಿ ಅವರೇನು ಮಾತಾಡಿಸ್ತಾ ಇಲ್ಲ ನನ್ನ. ಅವಾಗ ಅವರ ಸ್ವಪ್ನದಲ್ಲಿ ರಾಯರು ಹೋಗಿ ಸ್ವಲ್ಪ ಅನುಗ್ರಹ ಮಾಡಬೇಕು ಅಂದಾಗ ಅವತ್ತಿನ ದಿವಸ ಬಂದ ಕೂಡಲೇ ಧ್ಯಾನಕ್ಕೆ ಕೂಡಬೇಕಾದವರು ಕಾದಿದ್ರು ಇವರಿಗೋಸ್ಕರ. ಬಂದ ಕೂಡಲೇ ಬಾರಯ್ಯ ರಾಯರು ಹೇಳಿದ್ದಾರೆ, ನಿನಗೆ ಪಾಠ ಮಾಡಬೇಕಂತೆ, ಬಾ ಪಾಠಕ್ಕೆ ಅಂತ. ಆದವಾನಿಯಲ್ಲಿ ಪಕ್ಕದಲ್ಲೇ ರಣಮಂಡಲ ಅಂತಿದೆ, ಪ್ರಾಣದೇವರ ಸನ್ನಿಧಾನ, ದೊಡ್ಡ ಬೆಟ್ಟ. ಅಲ್ಲಿಗೆ ಇಬ್ಬರೇ ಗುರು ಶಿಷ್ಯರು ಹೋಗಿದ್ದು. ಊಟಕ್ಕೆ ಹೇಗೆ ಪಾತ್ರದ ಸಂಗಡ ಯಾತ್ರೆ ಎಚರಿಸಿ ಇಲ್ಲ, ಪಾತ್ರ ಅಲ್ಲ ನಾವು, ಪಾತ್ರದ ಪಾತ್ರೆ ಕಟ್ಕೊಂಡೇ ಹೋಗ್ತಾ ಇರ್ತೀವಿ, ಯಾಕೆ ಬೆಳಿಗ್ಗೆ ಕೂಡ ಎಲ್ಲ ಸಪ್ಲೈ ಆಗ್ಬೇಕಲ್ಲ. ಅವ್ರು ಹಾಗಲ್ಲ, ಪಾತ್ರರಿದ್ರೆ ಸಾಕು, ಪಾತ್ರೆ ತಂಟೆ ಇಲ್ಲ. ಅವ್ರು ಹೇಳಿದ್ರು ನನ್ ಜೊತೆಗಿದ್ರೆ ಊಟದ ಮೇಲೆ ಆಸೆ ಬಿಡಬೇಕು ಅಂದ್ರು. ಆಯ್ತು ಸ್ವಾಮಿ ಅಂದ್ರು. ಎಷ್ಟು ಕಾಲ ದೇವರಿಗೆ ಅನ್ನ ನೈವೇದ್ಯ ಮಾಡಬೇಕು, ಅನ್ನ ತುಪ್ಪ ಉಪ್ಪು ಇಲ್ಲ, ಬರೇ ಅನ್ನ ತುಪ್ಪ ತಿಂದಿರಬೇಕು, ಅವರ ಹತ್ರ ಪಾಠ ಕೇಳಬೇಕು. ನಾವಾದ್ರೆ ಮಾರನೇ ದಿವಸ ಬೇಡ ಸ್ವಾಮಿ ನಿಮ್ ಪಾಠ ಬೇಡ, ನೀವು ಬೇಡ, ನಮ್ಮ ಪಾಡಿಗೆ ನಾವು ಹೋಗ್ತೀವಿ ಅಂತ. ಹಾಗೆ ಅವರ ಹತ್ರ ನಿದ್ದೆಯನ್ನ ಗೆದ್ದರು ಯಾರು? ಟಂಕಸಾಲಿ ಶ್ರೀನಿವಾಸಾಚಾರ್ಯರು. ಅವರೇ ಕೂಡಲಿ ಅಕ್ಷೋಭ್ಯ ಮಠದ ರಘುದಾಂತ ತೀರ್ಥರು ಅಂತ ಆಗಿ ಬಂದ್ರು ಮಹಾನುಭಾವರು. ಯಾಕಿಷ್ಟೆಲ್ಲ ಬಂತು ಅಂದ್ರೆ, ಗುಡಾಕೇಶ ಅಂದ ಕೂಡಲೇ, ನಿದ್ದೆಯನ್ನ ಗೆದ್ದವ ಅಂದ ಕೂಡಲೇ, ಅಂತವರು ಇರ್ತಾರಾ ಅಂತ ಪ್ರಶ್ನೆ ಬಂದ ಕೂಡಲೇ ಇದ್ದಾರೆ ನಮ್ಮ ಕಣ್ಣಿನ ಮುಂದೆ. 50 ವರ್ಷದ ಕೆಳಗೆ ಇದ್ದವರು ಇವರೆಲ್ಲ. ಇಂಥ ಮಹಾನುಭಾವರಿದ್ದಾಗ ಅರ್ಜುನ ನಿದ್ದೆ ಗೆಲ್ಲುವುದು ಏನ್ ಆಶ್ಚರ್ಯ! ನಿದ್ದೆಯನ್ನು ಯಾರು ಗೆಲ್ಲುತ್ತಾರೆ? ಯೋಗಿಗಳು ಗೆಲ್ಲುತ್ತಾರೆ. ಹಾಗಾದರೆ ಈ ಪ್ರಶ್ನೆ ಯಾರಿಗೆ ಬಂತು? ದುಃಖ ಯಾರಿಗೆ ಬಂತು? ಮೋಹ ಯಾರಿಗೆ ಬಂತು? ಯೋಗಿಯಾದ ಅರ್ಜುನನಿಗೆ ಬಂತು. ಜುಜುಬಿ ಪ್ರಾಣಿಗಳು ನಮ್ಮಂಥವರಿಗೇನು ಅಂತ ಹೇಳುತ್ತಾರೆ. ಹಾಗಾದರೆ ಅಂಥ ಅರ್ಜುನ ನಯೋತ್ಸೇ, ನಾನು ಯುದ್ಧ ಮಾಡಲ್ಲ ಅಂತ ಗೋವಿಂದನನ್ನ ಕುರಿತು ಹೇಳಿ ಸುಮ್ಮನಾದಾಗ ಕೃಷ್ಣ ನಗತಾ ಮಾತಾಡುತ್ತಾ ಇದ್ದಾನೆ. ಇಲ್ಲಿ ನೋಡಬೇಕಾಗಿ ನಿನ್ನೆ ಹೇಳಿದೆ, ಅರ್ಜುನನೊಳಗೆ ನಿಂತು ಆ ದುಃಖವನ್ನ ಕೊಟ್ಟು ಯುದ್ಧ ಮಾಡಲ್ಲ ಎಂಬ ನಿಶ್ಚಯ ಕೊಟ್ಟದ್ದು ಒಳಗಿದ್ದ ಇವನೇ, ಹೊರಗಿದ್ದು ನಗತಾ ಮಾತಾಡುತ್ತಾ ಇದ್ದಾನೆ. ನೋಡಯ್ಯ, ಹೇ ಅರ್ಜುನ, ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾ ವಾದಾಂಶ್ಚ ಭಾಷಸೆ ಗತಾಸೂನ್ ಅಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ. ಯಾಕೆ ಸ್ವಾಮಿ ಗೀತಾ ಸಬ್ಜೆಕ್ಟ್ ಇಟ್ರಿ? ನಮಗೆಲ್ಲ ಬಾಯಿಪಾಠ ಇದೆ ಗೀತೆ. ಎಲ್ಲ ನಾವು ಕುಡಿದು ಅರದು ಕುಡಿದು ಎಲ್ಲ ತೇಗಿ ಆಯಿತು, ಇನ್ನ ಎಲಿಮೆಂಟರಿ 1-2 ಅಧ್ಯಾಯಗಳು ನಮಗೆ ಹೇಳ್ತೀರಾ ಅಂದ್ರೆ ನನಗರ್ಥ ಆಗಿಲ್ಲ, ಅದಕ್ಕೆ ಹೇಳಲಿಕ್ಕೆ ಶುರು ಮಾಡಿದೆ. ಏನಾದರೂ ಹೇಳಿದಕ್ಕೆ ಗುರುಳು ಸನ್ನಿಧಾನದ ಅರ್ಥ ಆಗತ್ತೇನೋ ಅಂತ ಪ್ರಯತ್ನ. ಎಂಥ ಅದು ಹೇಳುತ್ತಾರೆ, ಅಶೋಚ್ಯಾನ್ ಅನ್ವಶೋಚಸ್ತ್ವಂ. ಇಲ್ಲಿ ಹೇಳುತ್ತಾರೆ ಕ್ಷತ್ರಿಯನಾದವನಿಗೆ ಏನು ಧರ್ಮ ಅಂದ್ರೆ, ಹೇಳುತ್ತಾರೆ ಭಗವನ್ ಮಹಾತ್ಮ್ಯ ಜ್ಞಾನ ತದ್ಭಕ್ತಿಪೂರ್ವಕಂ ಭಗವದ್ ಆರಾಧನ ರೂಪತೆಯ ಸ್ವವಿಹಿತ ವೃತ್ತಿತ್ವೇನ ವಾ ಅನುಷ್ಠೀಯಮಾನ ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋಧರ್ಮ. ಕ್ಷತ್ರಿಯರ ಪರಮಧರ್ಮ ಏನಯ್ಯ ಅಂದ್ರೆ ಶ್ರೀಹರಿಯ ದ್ವೇಷಿಗಳ ನಿಗ್ರಹವೇ ದೊಡ್ಡ ಧರ್ಮ. ಹೇಗೆ ದೇವರಲ್ಲಿ ಭಕ್ತಿ, ದೇವರ ಮಹಾತ್ಮ್ಯ ಜ್ಞಾನಪೂರ್ವಕ ದೇವ ದ್ವೇಷಿಗಳ ನಿಗ್ರಹ ಮಾಡುವುದೇ ಕ್ಷತ್ರಿಯರ ಧರ್ಮ ಅಂದ್ರು. ಆ ಧರ್ಮ ಅರ್ಜುನ ಬಿಡತಾ ಇದ್ದಾನೆ. ಹೇಗೆ ಬಂಧು ಸ್ನೇಹಾತ್ ಅಧರ್ಮೇ ಅಧರ್ಮತ್ವೇನ, ಬಂಧುಗಳ ಮೇಲೆ ಸ್ನೇಹ ಬಂದ ಕೂಡಲೇ ಧರ್ಮ ಅಧರ್ಮವಾಗಿ ಕಾಣಿಸಲಿಕ್ಕೆ ಶುರುವಾಯಿತು. ನಮಗೂ ಹಾಗೆ ಅನ್ನಿಸ್ತಾ ಇರುತ್ತೆ. ಈ ಅನುಕೂಲ ಸಿಂಧು ಅಂತ ನಾವು ಮಾಡಿಕೊಂಡಿರ್ತೀವಿ, ಅದೊಂದು ಶಾಸ್ತ್ರ ಪುಸ್ತಕ ನಮ್ದೇ ಇರುತ್ತೆ, ತಲೆಯಲ್ಲಿ ಕೂತಿರುತ್ತೆ. ಶಾಸ್ತ್ರ ಒಂದು ಹೇಳಿರುತ್ತೆ, ನಮಗಾಗದಿದ್ದಾಗ ಹೀಗೆ ಮಾಡಬಹುದಂತಲ್ಲ ಅಂತ ಅದನ್ನು ತಗೊಳ್ತಾ ಇರ್ತೇವೆ. ಆ ರೀತಿಯಲ್ಲಿ ಕೊಲ್ಲಬೇಕಾದವರು ತನ್ನವರು ಅಂತಾದ ಕೂಡಲೇ ಸ್ವಲ್ಪ ಚೇಂಜ್ ಮಾಡಲಿಕ್ಕೆ ನೋಡಿದರೆ ಕೃಷ್ಣ ಹೇಳುತ್ತಾನೆ ಅದು ಸರಿಯಲ್ಲ. ಅದಕ್ಕೆ ಹೇಳುತ್ತಾ ಇದ್ದಾರೆ, ಹರಿಭಕ್ತರ ನಿಗ್ರಹ ಮಾಡುವುದೇ ಧರ್ಮ, ಅವರ ಅನುಬಂಧಿಗಳ ನಿಗ್ರಹ ಮಾಡುವುದೇ ಧರ್ಮ ಅಲ್ವಾ. ಅಷ್ಟೇ ಅಲ್ಲ, ಇನ್ನೊಂದು ಒಳಗೆ ಕೂತಿದೆ ಅಂದ್ರು. ಏನು ಕೂತಿದೆ? ಇದೆಲ್ಲ ಒಳಗಿನದ್ದು, ಒಳಗಿನವರೇ ತಿಳಿಸಿಕೊಡ್ಬೇಕು. ಅದಕ್ಕೆ ಹೇಳುತ್ತಾರೆ ಅರ್ಜುನನಂತೂ ದುಃಖ ಪಡುತ್ತಾ ಇದ್ದಾನೆ, ಇವರಿಗೆ ನಾನು ದ್ರೋಹ ಮಾಡಿದಂತಾಗುತ್ತೆ, ಅದಕ್ಕೆ ನಾನು ಕೊಲ್ಲಲ್ಲ. ನನ್ನವರಿವರು ಯಾರ್ಯಾರಿದ್ದಾರೆ ಎದುರಿಗೆ? ಭೀಷ್ಮ, ದ್ರೋಣ, ಕೃಪ, ಕರ್ಣ, ಅಶ್ವತ್ಥಾಮಾದಿ ಮಹಾನುಭಾವರೆಲ್ಲರೂ ನಿಂತಿದ್ದಾರೆ. ಮಹಾನುಭಾವರು ಒಂದು ಶಬ್ದದ ಅರ್ಥ ಗೊತ್ತೋ ಅಂದ್ರು. ಎದುರಿಗಿರುವಂಥ ಶ್ರೀಹರಿ ಕೃಷ್ಣ ಭಗವಂತ ಎಂಬ ಎಚ್ಚರ ಇರುವಂಥ ವ್ಯಕ್ತಿಗಳು ಎದುರಿಗೆ ಯುದ್ಧಕ್ಕೆ ನಿಂತಿದ್ದಾರೆ. ಅಷ್ಟೇ ಅಲ್ಲ, ಅವರೆಲ್ಲರೂ ದುರ್ಯೋಧನನ ಪಕ್ಷದಲ್ಲಿ ನಿಂತಿದ್ದಾರೆ. ಅವಾಗ ಪ್ರಶ್ನೆ ಬರುತ್ತೆ, ದುರ್ಯೋಧನನ ಪಕ್ಷದಲ್ಲಿ ನಿಂತ ಮೇಲೆ ಅವರು ದೇವರು ಭಕ್ತರು ಹೇಗಾದರು? ಪಾರಬ್ಧ ಕರ್ಮ ವಶರಾಗಿ ಅವನ ಅನ್ನ ಉಂಡದ್ದಕ್ಕಾಗಿ ಶ್ರೀಹರಿಯೇ ಈ ರೀತಿ ಕೈಕಾಲು ಕಟ್ಟಿ ಹಾಕಿದ್ದಾನೆ ಅಂತ ತಿಳಿದು ಒಳಗೊಳಗೆ ಶ್ರೀಹರಿಯ ಶರಣಾಗತರಾಗಿ ತಮ್ಮ ಕರ್ಮಕ್ಕೆ ಸ್ವಾಮಿ ಬಿಡಿಸೋ ಅಂತ ಕೇಳಿಕೊಳ್ಳುವ ಅಪರೂಪದ ಜ್ಞಾನಿಗಳು, ತಮ್ಮ ಅಸ್ವಾತಂತ್ರ್ಯ ಚಿಂತನೆ ಸದಾ ಇರುವಂತಹ ಮಹಾಜ್ಞಾನಿಗಳು ಭೀಷ್ಮದ್ರೋಣಾದಿಗಳು, ಅವರನ್ನೆಲ್ಲ ಅರ್ಜುನ ನೋಡುತ್ತಾ ಇದ್ದಾನೆ. ಇಲ್ಲಿ ಪ್ರಶ್ನೆ ಏನು ಬಂತು? ಹರಿದ್ವೇಷಿ ದುರ್ಯೋಧನ, ಅವರ ಜೊತೆಗೆ ನಿಂತವರು ಕೂಡ ಹರಿದ್ವೇಷಿಗಳಿಗೆ ಸಮಾನ, ಅವರನ್ನು ನಿಗ್ರಹ ಮಾಡಬೇಕು ಅಂದಾಗ ಈ ವಿಷಯ ಅರ್ಜುನನಿಗೆ ಗೊತ್ತಿಲ್ವಾ ಅಂತ ಮತ್ತು ಪ್ರಶ್ನೆ ಬಂತು. ಯಾಕೆ? ನಮಗೆ ಗೀತಾ ನೋಡಿದಾಗ ಅರ್ಥ ಆಗ್ತಾ ಇದೆ, ಮತ್ತೆ ಶಾಸ್ತ್ರದಲ್ಲಿ ಹೇಳದೆ ಇರುವಂಥದ್ದನ್ನ ಕೃಷ್ಣ ಗೀತೆಯಲ್ಲಿ ಹೇಳಿದ್ನ? ಇಲ್ಲ, ಶಾಸ್ತ್ರದಲ್ಲಿ ಹೇಳಿರುವಂಥದ್ದನ್ನೇ ಮೇಲಕ್ಕೆ ತೆಗೆದು ಹೇಳಿದ ಕೃಷ್ಣ. ಮತ್ತೆ ಶಾಸ್ತ್ರದಲ್ಲಿ ಹೇಳಿದ್ದೇ ಆಗಿದ್ರೆ ಶಾಸ್ತ್ರದಲ್ಲಿ ಹೇಳಿದ್ದು ದ್ರೋಣಾಚಾರ್ಯರು ಅರ್ಜುನನಿಗೆ ಪಾಠ ಹೇಳಿಲ್ವಾ? ವಿಷ್ಣು ದ್ವೇಷಿಗಳು, ವಿಷ್ಣು ದ್ವೇಷಿಗಳ ಅನುಬಂಧಿಗಳಾದವರ ನಿಗ್ರಹವೇ ಪ್ರಧಾನ ಕರ್ತವ್ಯ ಅಂತ. ಮತ್ತೆ ಅರ್ಜುನನಿಗೆ ಸಂಶಯ ಯಾಕೆ ಬಂತು? ಬಂಧು ಸ್ನೇಹ ಅಂತ ಬಂತಲ್ಲ, ಅದು ಹೇಗ್ ಬಂತು? ಅದರ ಒಳಗೆ 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 ನೋಡಿದಾಗ ಅರ್ಜುನನಿಗೂ ಗೊತ್ತು, ಎದುರಿಗೆ ನಿಂತವರು ದುರ್ಯೋಧನನ ಪಕ್ಷದಲ್ಲಿ ನಿಂತಿದ್ದಾರೆ, ದುರ್ಯೋಧನನನ್ನು ಕೊಂದಂತೆ ಇವರನ್ನು ಕೊಲ್ಲಲೇಬೇಕು ಎಂಬುದು ಅರ್ಜುನನಿಗೆ ಗೊತ್ತು. ಅಷ್ಟೇ ಅಲ್ಲದೆ ಎರಡು ಬಂತು, ತನ್ನನ್ನ ಹುಡುಗಿದ್ದಾಗಲಿಂದ ಸಾಕಿ ಸಲಹಿದ ಗುರುಗಳು ಎಂಬ ಅಭಿಮಾನ ಒಂದು ಬಂತು. ಎರಡನೇದೇನು ಬಂತು ಅಂದರೆ ಯಾರವರು ಗುರುಗಳು? ತಾನೀಗ ಏನು ಶ್ರೀಹರಿಯೇ ಸ್ವತಂತ್ರ, ತಾನು ಅಸ್ವತಂತ್ರ ಎಂಬ ಜ್ಞಾನ ಪಡ್ಕೊಂಡಿದ್ದಾನೆ. ಈ ಜ್ಞಾನ ಕೊಟ್ಟ ಗುರುಗಳೇ ಎದುರಿಗಿದ್ದಾರೆ. ಇನ್ನೊಂದು ಎಚ್ಚರವೂ ಅರ್ಜುನನಿಗಿದೆ. ಏನಿದು ಅಂದರೆ ಅವರಿಗೆ ಅಸ್ವಾತಂತ್ರ್ಯ ಜ್ಞಾನ ಪುಟಿದೆದ್ದು ನಿಂತಿದೆ. ತಮ್ಮ ಪ್ರಾರಬ್ಧ ಕರ್ಮಾನುಸಾರ ಆ ದುರ್ಯೋಧನ ಪಕ್ಷ ವಹಿಸಿದ್ದಕ್ಕೆ ಹರೇ ನೀನೇ ನಮ್ಮನ್ನ ನಮ್ಮ ಕರ್ಮಾನುಸಾರ ಕಟ್ಟಿಹಾಕಿದ್ದೀಯ, ಉದ್ಧಾರ ಮಾಡಬೇಕಾದವ ನೀನೇ ಎಂಬ ಶರಣಾಗತಿ ಪೂರ್ವಕ ನಿಂತವರು ಎಂಬುದು ಅರ್ಜುನನಿಗೆ ಗೊತ್ತು. ಇಂಥ ಜ್ಞಾನಿಗಳನ್ನ ಹೇಗೆ ಕೊಲ್ಲಲಿ ಅಂತ ಒಳಗೆ ಸಂಶಯ ಬರ್ತಾ ಇದೆ. ಅರ್ಜುನನ ಸಂಶಯ ಅಭಿಮಾನ ಚಿಕ್ಕದ್ದಲ್ಲ, ಬಹಳ ಆಳವಾಗಿ ಬರ್ತಾ ಇದೆ. ಅದಕ್ಕೆ ಕೃಷ್ಣ ಆಳವಾಗಿಯೇ ಉತ್ತರ ಕೊಡತಾ ಇದ್ದಾನೆ. ನೋಡಯ್ಯ, ಮೇಲ್ನೋಟಕ್ಕೆ ನೋಡ್ತೀಯ, ದುರ್ಯೋಧನ ಪಕ್ಷದಲ್ಲಿ ಬಂದವರು, ಅವರನ್ನ ಸಂಹಾರ ಮಾಡಬೇಕು ಗೊತ್ತಲ್ವಾ, ಸಂಹಾರ ಮಾಡು. ಎರಡನೇದು ಹೇಳ್ತೀಯ ಏನು, ನನ್ನವರು ಅಂದರೆ ನನಗುಪಕಾರ ಮಾಡಿದವರು ಅಥವಾ ನನ್ನ ಮೇಲೆ ಅಭಿಮಾನ ತೋರಿದವರು, ಈ ಉತ್ತರ ಕೊಡ್ತೀಯ, ಅದು ಸರಿಯಲ್ಲ ಅಂದ ಕೃಷ್ಣ. ಯಾಕೆ ಅಂದರೆ ಇನ್ನೊಬ್ಬರು ಯಾರಾದರೆ ನಿನ್ನ ಮೇಲೆ ಅಭಿಮಾನ ತೋರಿದರೋ ಅವರು ನಿನ್ನವರಾದರಲ್ಲ, ಆ ಅಭಿಮಾನ ತೋರಿದ್ದು ಯಾರು ಗೊತ್ತಾ? ಇವರೆಲ್ಲ ಗೊಂಬೆಗಳಯ್ಯ, ಇವರೊಳಗೆ ನಾನೇ ನಿಂತು ನಿನ್ನ ಮೇಲೆ ಅಭಿಮಾನ ಪಡಿ ಪಡಿ ಅಂತ ಒಳಗೆ ಪ್ರೇರಣೆ ಮಾಡಿದರೆ ಇವರೆಲ್ಲರ ಅಭಿಮಾನ ಪಡುತ್ತಾ ಇದ್ದಾರೆ. ಒಳಗೆ ನಾನೇ ಇದ್ದು ಸ್ವಲ್ಪ ಕೀ ರಿವರ್ಸ್ ಆಗಿ ತಿರುಗಿಸಿದ್ರೆ ಅವರೇ ಬೈದು ಹೊಡೆಯಲಿಕ್ಕೆ ಶುರು ಮಾಡುತ್ತಾರೆ. ಗೊಂಬೆಗಳಯ್ಯ, ಮತ್ತೆ ಈ ಗೊಂಬೆಗಳು ಒಳಗೆ ನಾನು ಅಭಿಮಾನ ಪಡು ಅಂದಾಗ ಪಟ್ಟಿದ್ದಾರೆ, ಅಂಥವರ ಮೇಲೆ ಅಭಿಮಾನ ಹೇಗೆ ಬರುತ್ತೆ ನಿನಗೆ ಅಂತ ಕೇಳು. ಯಾರಾದರೂ ಸರಿ ನೀವೇ ಅಂದುಕೊಳ್ಳೋಣ, ಒಂದು ಗೊಂಬೆ ಮಾಡಿದ್ದೀರಾ, ರೋಬೋಟ್ ಅಂತ ಕರೀತಾರಲ್ವ, ಅದರೊಳಗೆ ಮೆಷೀನು ಒಂದು ರಿಮೋಟ್ ಕಂಟ್ರೋಲ್ ಎಲ್ಲ ಇದೆ. ಆ ರೋಬೋಟ್ ಹೇಗಿದೆ, ಮನುಷ್ಯರ ಥರನೇ ಇದೆ, ಎಲ್ಲ ಚರ್ಮ ಎಲ್ಲ ಹಾಗೆ ತಯಾರು ಮಾಡಿದ್ರೆ, ನೀವು ಬಹಳ ಬುದ್ಧಿವಂತರು, ಒಳ್ಳೆ ರೋಬೋಟ್ ತಯಾರು ಮಾಡಿದ್ದೀರ, ಅದು ನಿಮ್ ಥರನೇ ಇದೆ, ನೋಡ್ಲಿಕ್ಕೂ ಡೌಟ್ ಬರಲ್ಲ, ಯಾರು ನೀವಲ್ಲ ಅಂತ ಅನ್ಸಲ್ಲ. ಅದರೊಳಗೆ ಬ್ಯಾಟರಿ ಇಟ್ಬಿಟ್ಟು ಚಾರ್ಜ್ ಮಾಡಿ ಯಾರಿಗೆ ಅಭಿಮಾನ ತೋರಬೇಕೋ ನೀವು ಅವರ ಹತ್ತಿರ ಆ ಗೊಂಬೆಯನ್ನ ಕಳಿಸಿದ್ದೀರಾ, ಸ್ವಿಚ್ ಆನ್ ಮಾಡಿ. ಅವರೆಲ್ಲೋ ಬಂದಿದ್ರು, ಈ ಗೊಂಬೆ ಅವರ ಹತ್ರ ಹೋಯಿತು. ಅವರು ಈ ಗೊಂಬೆ ನೋಡಿದ ಕೂಡಲೇ ಶುರು ಆಗತ್ತಲ್ಲ ಹಲೋ ಹಾಯ್ ಎಲ್ಲ ಶುರು ಆಯಿತು. ಈ ಗೊಂಬೆ ನಾವು ಮಾತಾಡಿದಂತೆ ಮಾತಾಡುತ್ತಾ ನಾವು ಅದರಲ್ಲೆಲ್ಲ ಫೀಡ್ ಕೊಟ್ಟಿದ್ವು, ಅದಕ್ಕೆ ಹೀಗೆ ಅಭಿಮಾನ ತೋರಬೇಕು, ಹೀಗೆ ಮಾಡಬೇಕು, ಹೀಗೆ ಶೇಕ್ ಹ್ಯಾಂಡ್ ಕೊಡಬೇಕು, ಅವರಿಗೆಲ್ಲ ಗಿಫ್ಟ್ಗಳು ಕೊಡಬೇಕು, ಮನೆಗೆ ಹೋಗಬೇಕು, ಎಲ್ಲ ಕಾಫಿಗಳು ಕೊಡಬೇಕು, ಎಲ್ಲ ಹೇಳಿದ್ವು. ಅದಕ್ಕೆ ಒಳಗೆಲ್ಲ ಫೀಡ್ ಮಾಡಿ ಪ್ರೆಸ್ ಮಾಡಿದ್ದು, ಅದು ಹೋಯಿತು, ಶೇಕ್ ಹ್ಯಾಂಡ್ ಕೊಡ್ತು, ಎಲ್ಲ ಮಾಡಿತು. ಅವರಿಗೆ ಅದೊಂದು ಗೊಂಬೆ ಎಂಬ ಎಚ್ಚರಣೆ ಇಲ್ಲ. ಅವರು ಅದರ ಮೇಲೆ ಅಭಿಮಾನ ಶುರು. ಅವರು ರಾತ್ರೆಲ್ಲ ತಲೆಯಲ್ಲಿ ಅದೇ ಕೂತಿದೆ. ಆವಾಗ ಮಾರನೇ ದಿವಸ ನೀವು ಹೋದ್ರಿ, ನಿಮ್ಮನ್ನ ನೋಡಿದರೆ ಆ ಗೊಂಬೆ ನೋಡಿದ್ರೆ ಯಾರು ಯಾರು ಅಂತ ಅವ್ರಿಗೆ ಅರ್ಥ ಆಗ್ಲಿಲ್ಲ. ಅವಾಗ ನೀವು ಆ ಗೊಂಬೆಯನ್ನ ಚೂರು ಓಪನ್ ಮಾಡಿ ರಿಮೋಟ್ ಕೊಟ್ಟು ಇದು ಗೊಂಬೆ ನಾನು ಬೇರೆ ಅಂತ ತೋರಿದ್ದೀರಾ. ಅವ್ರಿಗೆ ಚೆನ್ನಾಗಿ ಅರ್ಥ ಆಯಿತು ಇದು ಗೊಂಬೆ ಅಂತ. ಮಾರನೇ ದಿನ ಮತ್ತು ಆ ಗೊಂಬೆಯನ್ನ ಕಳಿಸಿದ್ದೀರಾ ನೀವು ಅವರ ಹತ್ತಿರ, ಅವರಿಗೆ ನೋಡಿದ್ಕೊಳ್ಳೆ ಗೊತ್ತಾಗ್ತಾ ಇದೆ ಇದು ಗೊಂಬೆ ಅಂತೇಳಿ. ಮತ್ತೆ ಅದು ಬಂತು ಹಲೋ ಅಂತೂ ಶೇಖಂಡ್ ಕೊಡ್ತು ಎಲ್ಲ ಮಾಡ್ಲಿಕ್ಕೆ ಬಂದಾಗ ಅದು ಗೊಂಬೆ ಅಂತ ಗೊತ್ತಿಲ್ಲದಿದ್ದಾಗ ನಿಮಗೆ ಹುಟ್ಟಿದ ಅಭಿಮಾನ ಗೊಂಬೆ ಅಂತ ಗೊತ್ತಾದ ಮೇಲೆ ಮತ್ತೆ ಹುಟ್ಟುತ್ತಾ? ಅಪ್ಪನಾಣೆ ಹುಟ್ಟಲ್ಲ, ಅಯ್ಯೋ ಇದು ಗೊಂಬೆ ಅಂತ ಹೋಗ್ತೀರಾ. ಯಾಕೆ? ಅದು ಅಭಿಮಾನ ತೋರ್ತಾ ಇದೆಯಲ್ಲ, ಅದು ಗೊತ್ತಾಗಿದ್ದೇನು. ಇದಾಗಿ ನನ್ನ ಮೇಲೆ ಅಭಿಮಾನ ತೋರಲ್ಲ, ರಿಮೋಟ್ ಕಂಟ್ರೋಲ್ ಯಾರಲ್ಲಿದೆ ಅವರು ಹೇಳಿದ್ರೆ ತೋರುತ್ತೆ, ಇಲ್ಲದ್ರೆ ಇಲ್ಲ, ಅದು ಗೊತ್ತಾಯ್ತು ನಮಗೆ. ಅದಕ್ಕೆ ಗೊಂಬೆಯನ್ನ ಡಿಸ್ಕಾರ್ಡ್ ಮಾಡಿ ಗೊಂಬೆಯನ್ನ ಕಳಿಸಿದವರ ಮೇಲೆ ಅಭಿಮಾನ ತೋರ್ತೇವೆ. ಓಹೋ ಅವರು ಕಳಿಸಿದ್ರ ಅಂತ ಅವ್ರಿಗೆ ಮೆಸೇಜ್ ಮಾಡ್ತೀರಾ, ಥ್ಯಾಂಕ್ಸ್ ಅಂತೇಳಿ. ಗೊಂಬೆಗೆ ಥ್ಯಾಂಕ್ಸ್ ಹೇಳಲ್ಲ. ಹಾಗೆ ಎದುರಿಗಿದ್ದ ವ್ಯಕ್ತಿಗಳೆಲ್ಲ ಸ್ವಾಮಿ ಆಡಿಸುವ ಗೊಂಬೆಗಳು ಅಂತ ಗೊತ್ತಾಗದೆ ಇರುವವರೆಗೆ ಎದುರಿಗಿದ್ದ ವ್ಯಕ್ತಿಗಳಿಗೆ ಥ್ಯಾಂಕ್ಸ್. ಸ್ವಾಮಿ ಒಬ್ಬ ಒಳಗೆ ಆಡಿಸ್ತಾ ಇದ್ದಾನೆ, ಅವ ಅಭಿಮಾನ ಪಡು ಅಂದ್ರೆ ಪಡುತ್ತಾರೆ ಅಂತ ಗೊತ್ತಾದ ಮೇಲೆ ಈ ಗೊಂಬೆಗಳೆಲ್ಲ ನೋಡುವ ತೋರಿಸುವ ಅಭಿಮಾನ ನೋಡಿದಾಗ ಗೊಂಬೆ ಅಂತ ಗೊತ್ತಾದ ಮೇಲೆ ಥ್ಯಾಂಕ್ಸ್ ಯಾರಿಗೆ ಹೇಳಬೇಕು? ಎದುರಿಗಿರುವ ಗೊಂಬೆಯ ಮೂಲಕ ಒಳಗಿರುವವನಿಗೆ ಹೇಳಬೇಕು. ಬೊಂಬೆಯನ್ನು ಆಡಿಸುವವನಿಗೆ ಹೇಳಬೇಕು. ಅರ್ಜುನನಿಗೆ ಅದೇ ಕೃಷ್ಣ ಹೇಳುತ್ತಾ ಇದ್ದಾನೆ. ನಾನೇ ಹೇಳ್ತಾನೆ, ಹೃದ್ದೇಶೇ ಅರ್ಜುನ ತಿಷ್ಠತಿ. ಭಗವಂತ ಎಲ್ಲ ಜೀವರಾಶಿಗಳ ಹೃದಯದಲ್ಲಿದ್ದಾನೆ. ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಎಲ್ಲ ಜೀವರಾಶಿಗಳನ್ನು ತಿರುಗಿಸುವ ದೊಡ್ಡ ಮೆಷಿನ್ ನಾನೇ, ತಿರುಗಿಸ್ತಾ ಇದ್ದೇನೆ ಎಲ್ಲರನ್ನ ಅಂದ್ರು. ಅವಾಗ ಅರ್ಜುನನಿಗೆ ಉತ್ತರ ಏನು ಬಂತು, ಒಳಗೆ ನಾನಿದ್ದು ಅಭಿಮಾನ ತೋರಿಸು ಅಂದ್ರೆ ತೋರಿಸಿದವರಯ್ಯ ದ್ರೋಣ ಭೀಷ್ಮ ಮೊದಲಾದ ಗೊಂಬೆಗಳು. ಆ ಗೊಂಬೆಗಳು ತೋರಿದ ಅಭಿಮಾನಕ್ಕಾಗಿ ಅದನ್ನು ಕೊಲ್ಲಲ್ಲ ಅಂದ್ರೆ ಸರಿಯಾ ಅಂತ ಕೃಷ್ಣ ಕೇಳಿದ. ಅಭಿಮಾನದ ಗಂಟು ಬಿದ್ದೋಗ್ತಾ ಇದೆಯಾ? ಅವಾಗ ಒಳಗಿನ ಪ್ರಶ್ನೆ ಅದಲ್ಲ ಸ್ವಾಮಿ, ಇನ್ನೇನು, ಇವರು ಮಹಾಜ್ಞಾನಿಗಳೇ, ನೀನೇ ಸ್ವತಂತ್ರ ತಾವ ಅಸ್ವತಂತ್ರರು ಎಂಬ ಎಚ್ಚರ ಇರುವ ಜ್ಞಾನಿಗಳೇ, ತಮ್ಮ ಪ್ರಾರಬ್ಧ ಕರ್ಮಾನುಸಾರ ನೀನೇ ದುರ್ಯೋಧನನ ಅನ್ನವನ್ನ ಉಣಿಸಿ ಅವನಿಗಾಗಿ ಯುದ್ಧ ಮಾಡುವಂತೆ ನೀನೇ ಮಾಡಿದ್ದೀಯ, ಅವರ ಕರ್ಮಾನುಸಾರ ಅಂತ ತಿಳ್ಕೊಂಡವರು, ನಿನ್ನ ಶರಣಾಗತರಾದವರು, ಹರೇ ನೀನೇ ಗತಿ ಅಂತ ಇರುವ ದೊಡ್ಡವರು, ಇವರನ್ನ ನಾನು ಕೊಲ್ಲಬಹುದೇ? ಒಳಗಿನ ಪ್ರಶ್ನೆ ಬಂತು. ಇಂಥ ಮಹಾತ್ಮರನ್ನ ಕೊಲ್ಲಬಹುದೇ ಅಂತ ಪ್ರಶ್ನೆ ಬಂದಾಗ ಕೃಷ್ಣ ಕೊಡುವ ಉತ್ತರ, ಕೊಲ್ಲಲೇಬೇಕು. ಯಾಕಪ್ಪ ಅಂದ್ರೆ, ನೀನು ತುಂಬಾ ತಿಳ್ಕೊಂಡಿದ್ದೀಯಲ್ಲ ಇವರು ಮಹಾತ್ಮರು ಅಂತ. ಮಹಾತ್ಮರಿಗೆ ನಾವು ಮಾಡುವ ಉಪಕಾರ ಏನು ಅಂದ್ರೆ, ದುಷ್ಟರ ಸಂಘ ಬಿಡಿಸೋದೇ ಉಪಕಾರ. ಅವರು ತಮ್ಮ ಪ್ರಾರಬ್ಧ ಕರ್ಮದಿಂದ ಅವರ ಸಂಘದಲ್ಲಿ ಸಿಕ್ಕಾಕೊಂಡಿದ್ರೆ ಬಾಣದಿಂದ ಶರೀರಕ್ಕೆ ಹೊಡೆದು ಅವರನ್ನ ಬೇರು ಮಾಡಿಬಿಟ್ರೆ ಇವನಿಗೂ ಅವರಿಗೂ ಸಂಬಂಧ ಹೋಯಿತು. ಶರೀರ ಬಿದ್ದ ಕೂಡಲೇ ಅನ್ನದ ಋಣ ಹೋಯಿತು. ಹೋದ ಕೂಡಲೇ ಅವರು ಸಂತೋಷವಾಗಿ ಹೋಗ್ತಾರೆ. ಹಾಗಾದರೆ ಅರ್ಜುನ, ನಾನು ನಿನಗೆ ಯುದ್ಧ ಮಾಡುವಂತ ಯಾಕೆ ಹೇಳ್ತಾ ಇದ್ದೇನೆ ಗೊತ್ತಾ? ಅಂದ್ರೆ ನಿನಗೆ ಗೊತ್ತಿದ್ದ ಈ ಮಹಾಜ್ಞಾನಿಗಳನ್ನ ಈ ನರಕಕೂಪದಿಂದ ಬಿಡಿಸೋದೇ ಯುದ್ಧ, ಅವರನ್ನ ಶರೀರದಿಂದ ದೂರ ಮಾಡೋದೇ ನೀನು ಅವರಿಗೆ ಮಾಡಬೇಕಾದ ಉಪಕಾರವಯ್ಯ. ಇದು ಕೃಷ್ಣ ಕೊಟ್ಟ ಅಪರೂಪದ ಉಪದೇಶ. ಇಂಥ ಉಪದೇಶವನ್ನ ಕೃಷ್ಣ ತುಂಬಾ ಸುಂದರವಾಗಿ ಕೊಡುತ್ತಾ ಇದ್ದಾನೆ. ಅದಕ್ಕೆ ಇವರು ಯಾರು? ಅಶೋಚ್ಯ ದುಃಖ ಪಡಲಿಕ್ಕೆ ಯೋಗ್ಯರು ಅಲ್ಲ, ಶೋಚ್ಯರು ಅಲ್ಲ. ಅಂದರೆ ಅವರ ಕುರಿತು ದುಃಖ ಪಡಬೇಕಾಗಿಲ್ಲ ಅಂದ್ರು. ಯಾಕೆ ಪಡಬೇಕಾಗಿಲ್ಲ? ನಾನಾ ರೀತಿಯನ್ನ ಹೇಳ್ತಾ ಇದ್ದಾನೆ. ಇವರು ಸತ್ರು ಅಂತ ಶೋಕ ಪಡ್ತೀಯ ಯಾಕೆ? ಪಡಬಾರದು ಅಂದ್ರೆ ಅವರಿಗೆ ಸಾವೇ ಇಲ್ಲವಯ್ಯ, ಜೀವರಿಗೆ ಸಾವೇ ಇಲ್ಲ. ಆದ್ದರಿಂದ ಜೀವ ಸತ್ತ ಎಂಬ ದುಃಖ ನಿನಗೆ ಬೇಡ. ಶರೀರ ಹೋಗಿಬಿಡುತ್ತೆ ಅಂತ ಹೇಳ್ತೀಯ, ಶರೀರ ನೀನು ಕೊಲ್ಲದಿದ್ರೂ ನಾನೇ ತೆಗಿತೇನೆ. ನೀನು ಕೊಲ್ಲದಿದ್ರೂ ಕೂಡ ವಯಸ್ಸಾದ ಕೂಡಲೇ ನಾನೇ ತೆಗಿತೇನೆ. ಎರಡನೆಯದು, ಈಗ ಸಾಯಬೇಕು ಅಂತ ನನ್ನ ಸಂಕಲ್ಪದಲ್ಲಿದ್ದರೆ ನಾನೇ ತೆಗೆದು ಬಿಡುತ್ತೇನೆ. ಅವರು ಹೇಗೆ ನಿನ್ನ ಮೇಲೆ ಅಭಿಮಾನ ತೋರಲಿಕ್ಕೆ ಗೊಂಬೆಗಳು, ನೀನು ಅವರನ್ನ ಕೊಲ್ಲಲಿಕ್ಕೆ ನಾನಿಟ್ಟ ಗೊಂಬೆ ಮಾತ್ರ, ನೀನು ಸ್ವತಂತ್ರವಾಗಿ ಕೊಲ್ಲಲಾರೆ. ಆದ್ದರಿಂದ ನಾನೇ ನಿನ್ನಲ್ಲಿ ನಿಂತು ಬಾಣ ಪ್ರಯೋಗ ಮಾಡುತ್ತಾ ಇದ್ದೇನೆಂಬ ಎಚ್ಚರದಿಂದ ಮಾಡು. ಎಂಥ ಕಾರ್ಯ ಅರ್ಜುನ ಮಾಡಿದ್ದು ಅಂದ್ರೆ, ಆ ಯುದ್ಧದಲ್ಲಿ ಎಷ್ಟು ಜನ ತನ್ನ ಮೇಲೆ ಬಾಣ ಹಾಕ್ತಾ ಇದ್ದಾರೆ ನೋಡಬೇಕು. ಒಂದು ಸಲ ನೆನಪು ಮಾಡಿಕೊಂಡ್ರೆ ಮೈ ಜುಮ್ ಅನಿಸುತ್ತೆ. ಎದುರಿಗಿರುವಂತಹ ವ್ಯಕ್ತಿಗಳು, ಇವರು ಮಹಾರಥರು ಅಂತ ಇವರಿಗೆ ಹೆಸರು ಒಬ್ಬೊಬ್ಬರಿಗೆ, ಅತಿರಥ ಮಹಾರಥರು ಅಂತ. ಮಹಾರಥ ಶಬ್ದಕ್ಕರ್ಥೇನಯ್ಯ ಅಂದರೆ 10,000 ಜನ. ಯಾರು? ಬಿಲ್ಲು ಬಾಣ ಹಿಡ್ಕೊಂಡು ಏಕಕಾಲದಲ್ಲಿ ಆ ಧನುರ್ವಿದ್ಯಾ ಪಾರಂಗತರಾಗಿರ್ಬೇಕು ಒಬ್ಬೊಬ್ಬರು ಕೂಡ. ಸುಮ್ಮನೆ ಪ್ರಾಕ್ಟೀಸ್ ಮಾಡಿದಂತೆ ಹೊಡೆದವರಲ್ಲ. ಒಂದು ಬಾಣ ಬಿಟ್ರೆ ಎದುರಿಗಿರುವ ಎದೆಯಲ್ಲಿ ತೂರಿಕೊಂಡು ಹೋಗಬೇಕು. ಅಂಥ ನಿಪುಣರಾಗಿರತಕ್ಕಂಥವರು 10,000 ಜನ ಸುತ್ತಿದ್ದು ಏಕಕಾಲದಲ್ಲಿ 10,000 ಬಾಣ 10 ದಿಕ್ಕಿನಿಂದ ಮಳೆಯಂತೆ ಬರ್ತಾ ಇದ್ದರೆ 10,000 ಬಾಣಕ್ಕೆ ಒಬ್ಬನೇ ಒಂದು ಬಾಣದಿಂದ 10,000 ಬಾಣ ಬರುವಂತೆ ಏಕಕಾಲದಲ್ಲಿ ಪ್ರಯೋಗ ಮಾಡಿ ಒಂದು ಬಾಣ ತನಗೆ ತಾಕದೆ ಮಾಡುವ. ಅಷ್ಟೇ ಅಲ್ಲ, ಅವರು ಹೊಡೆದ ಬಾಣಗಳೆಲ್ಲ ತನಗೆ ತಾಕಬಾರದು, ತಾನು ಹೊಡೆದ ಬಾಣಗಳವರೆಗೆ ತಾಕಲೇಬೇಕು, 10,000 ಜನಕ್ಕೆ ಉತ್ತರ ಕೊಡಲೇಬೇಕು. ಅಂಥ ತಾಕತ್ತಿರುವವರನ್ನ ಮಹಾರಥರು ಅಂತ ಕರೀತಾರೆ. ಏಕಕಾಲದಲ್ಲಿ ಸುತ್ತೂ ಇರುವ ವ್ಯಕ್ತಿಗಳು ಬಾಣ ಪ್ರಯೋಗ ಮಾಡುತ್ತಾ ಇದ್ರೆ ಅರ್ಜುನ ಹೇಗೆ ನೋಡಿದ, ಅರ್ಜುನನ ದೃಷ್ಟಿ ಗೊತ್ತೋ, ಎಂಥ ದೃಷ್ಟಿ ಕೃಷ್ಣ ಕೊಟ್ಟ ಅದನ್ನ ಹೇಳ್ತಾ ಇದ್ದಾರೆ. ಆ ಕೃಷ್ಣ ಅರ್ಜುನನಲ್ಲಿ ನಿಂತು ಸುತ್ತೂ ಇರುವಂತಹ ವ್ಯಕ್ತಿಗಳು